सत्यं सत्यं पुनः सत्यं विष्णुतीर्थ प्रसादतः सर्वे कामा भवन्त्येव शपथो बिम्बसन्निधौ मणिं सभक्तानां कल्पवृक्षं जकामदम् स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसंपत्प्रदायकं विज्ञानविवरं शान्तं विजयाख्यगुरुं भजे श्रीगुरुभ्यो नमः हरिः ओम् ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಪರಮಪೂಜ್ಯರಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಪುನಃ ಪುನಃ ಸಲ್ಲಿಸಿ ಅಧಿಕ ಮಾಸದ ಜ್ಞಾನಯಜ್ಞ ನಮ್ಮ ರಾಮಚಂದ್ರಾಚಾರ್ಯರಿಂದ ಭಗವಂತ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದಾನೆ. ಅದರಲ್ಲಿ ಅಧಿಕ ಮಾಸದ ಜ್ಞಾನಯಜ್ಞ ಕಾರ್ಯಕ್ರಮ ಅಂಗವಾಗಿ ಮಾದನೂರಿನ ವಿಷ್ಣುತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದಂಥ ಷೋಡಶಿ ಗ್ರಂಥದ ಪರಿಚಯ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟದ್ದಕ್ಕೆ ಷೋಡಶಿ ಗ್ರಂಥದ ಚೂರು ಚಿಂತನೆಯನ್ನು ಮಾಡೋಣ. ಷೋಡಶಿ ಚತುರ್ದಶಿ ಈ ಹೆಸರು ಕೇಳಿದ ಕೂಡಲೇ ಇದೇನಿದು ಹೊಸ ಹೆಸರು ಎನ್ನುವ ಭಾವನೆ ನಮಗೆ ಬಂದಿತ್ತು. ಏನೂ ಇಲ್ಲ, ಷೋಡಶ ಅಂದರೆ ಹದಿನಾರು. ಹದಿನಾರು ಪ್ರಕರಣಗಳು ಯಾವ ಗ್ರಂಥದಲ್ಲಿದೆಯೋ, ಚಿಕ್ಕ ಚಿಕ್ಕ ಅಧ್ಯಾಯಗಳು ಪ್ರಕರಣಗಳು ಯಾವ ಗ್ರಂಥದಲ್ಲಿದೆಯೋ ಆ ಗ್ರಂಥವನ್ನು ಷೋಡಶಿ ಅಂತ ಕರೆದರು. ಚತುರ್ದಶ ಅಂದರೆ ಹದಿನಾಲ್ಕು. ಹದಿನಾಲ್ಕು ಪ್ರಕರಣಗಳು ಯಾವ ಗ್ರಂಥದಲ್ಲಿ ಇದೆಯೋ ಅದನ್ನು ಚತುರ್ದಶಿ ಅಂತ ಕರೆದರು. ಆ ಪ್ರಕಾರ ಹನ್ನೆರಡಿದ್ದರೆ ದ್ವಾದಶಿ, ಹದಿಮೂರಿದ್ರೆ ತ್ರಯೋದಶಿ. ಸರಿ, ಇವರು ಹದಿನಾರೇ ಯಾಕೆ ತಗೊಂಡ್ರು? ಷೋಡಶಿ ಅಂತ ಬೇರೆ ಸಂಖ್ಯೆ ತಗೊಳ್ಳದೆ ಹದಿನಾರೇ ತಗೊಳ್ಳಿಕ್ಕೆ ಕಾರಣ ಏನು? ಅದಕ್ಕೆ ತಿಳಿಸಿಕೊಡ್ತಾರೆ. ನಮ್ಮ ಶರೀರ ಬಂದದ್ದೇ ಲಿಂಗದೇಹದಿಂದ, ಲಿಂಗದೇಹದ ಅಂಟು ನಮಗಿರೋದರಿಂದ ಆ ಲಿಂಗದೇಹದಿಂದಾಗಿ ಅನೇಕ ದೇಹಗಳು ನಮಗೆ ಭಗವಂತ ಕೊಡುತ್ತಾ ಬಂದ. ಲಿಂಗದೇಹವನ್ನು ತೆಗೆಯಲಿಕ್ಕಾಗಿ, ಲಿಂಗದೇಹದ ಅಂಟು ಕಳಿಯಲಿಕ್ಕೆ ಭಗವಂತ ಅನೇಕ ದೇಹಗಳು ಕೊಡುತ್ತಾ ಬಂದ ಸಾಧನೆಗೆ. ಮತ್ತೆ ಆ ಲಿಂಗದೇಹದ ಅಂಟು ಕಳಿಯಬೇಕಾದರೆ ಹೇಗೆ? ಅವಾಗ ಹೇಳುತ್ತಾರೆ, ಇದು ಆಳವಾಗಿ ಬರುವಂಥ ಸಾಧನಾ ಕ್ರಮ. ಲಿಂಗದೇಹದಲ್ಲಿ ಹದಿನಾರು ಕಲೆಗಳಿವೆ, ಹದಿನಾರು ಕಲೆಗಳಿವೆ. ಆ ಹದಿನಾರು ಕಲೆಗಳಿಂದ ಲಿಂಗದೇಹ ಕೂಡಿದೆ. ಆ ಹದಿನಾರು ಕಲೆಗಳು ಪುಷ್ಟವಾಗಿವೆ, ಚೆನ್ನಾಗಿ ಬಲಿಷ್ಠವಾಗಿವೆ. ಆ ಹದಿನಾರು ಕಲೆಗಳು ಎಷ್ಟರವರೆಗೆ ಬಲಿಷ್ಠವಾಗಿರುತ್ತೋ ಅಷ್ಟರವರೆಗೆ ಲಿಂಗದೇಹ ನಮಗೆ ಹೋಗೋದಿಲ್ಲ. ಲಿಂಗದೇಹ ಹೋಗಬೇಕಾದರೆ ಹದಿನಾರು ಕಲೆಗಳಿಂದ ಕೂಡಿದ ಲಿಂಗದೇಹದ ಕ್ಷೀಣತೆ ಆಗ್ತಾ ಬರಬೇಕು. ಅದಕ್ಕೆ ಹೇಳಿದರು, ಲಿಂಗದೇಹದ ಒಳಗೆ ಇರುವ ಹದಿನಾರು ಕಲೆಗಳಲ್ಲಿ ಹದಿನಾರು ಭಗವದ್ ರೂಪಗಳು ನಿಂತಿವೆ. ಆ ಹದಿನಾರು ಕಲೆಗಳಲ್ಲಿರುವಂತಹ ಹದಿನಾರು ಭಗವದ್ ರೂಪಗಳ ಚಿಂತನೆ ಯಾರು ಮಾಡುತ್ತಾರೆ ಅವರಿಗೆ ಆ ಹದಿನಾರು ಕಲೆಗಳಿಂದ ಕೂಡಿದ ಲಿಂಗ ದೇಹದ ಭಂಗ ಬೇಗ ಭಗವಂತ ಒದಗಿಸಿಕೊಡುತ್ತಾನೆ. ಹಾಗಾದರೆ ಲಿಂಗ ದೇಹದ ಅಂಟನ್ನು ಕಳಕೊಳ್ಳಿಕ್ಕೆ ನಮಗೆ ಈ ಗ್ರಂಥವನ್ನು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯ ಪ್ರಕರಣ ಬಂಧಕ ಪ್ರಕರಣ ಅಂತ ತಿಳಿಸಿಕೊಡುತ್ತಾರೆ. ಶುರು ಮಾಡುತ್ತಾರೆ, ಇದರ ಒಂದು ಹಿನ್ನೆಲೆ ಏನು? ಬಂಧಕ ಪ್ರಕರಣ ಅಂತ ಮೊದಲನೆಯ ಪ್ರಕರಣ ತಿಳಿಸಿಕೊಡುವುದರ ಹಿನ್ನೆಲೆ ಏನು ಅಂದರೆ, ನಿನ್ನೆವರೆಗೂ ಪ್ರಾಯಶಃ ಸಪ್ತಮಸ್ಕಂಧ ಭಾಗವತ ಕೇಳಿದ್ದೀರ. ಸಪ್ತಮಸ್ಕಂಧ ಭಾಗವತದಲ್ಲಿ ಮೊದಲು ಪ್ರಶ್ನೆ ಬರುತ್ತೆ, ಭಗವಂತ ಸಮನಾಗಿರಬೇಕು, ಸಮಃ ಪ್ರಿಯಃ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥ. ಭಗವಂತ ಸಮನಾಗಿರಬೇಕಾದವ ವಿಷಮ ಏಕಾದ, ಸಮನಾಗಿದ್ದುಕೊಂಡು ದೇವದೈತ್ಯರನ್ನು ಒಂದೇ ರೀತಿ ನೋಡಬೇಕಾದಂಥವ, ಇಂದ್ರನಿಗಾಗಿ ದೈತ್ಯರನ್ನು ಕೊಂದದ್ದು ಯಾಕೆ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಹೇಳುತ್ತಾ ಬರ್ತಾರೆ, ನಹ್ಯಸ್ಯಾರ್ಥ ಸುರಗಣೈ ಸಾಕ್ಷಾನ್ ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚಾಗುಣಸ್ಯಹಿ. ಇಲ್ಲಿ ಅಲ್ಲಿ ಹೇಳ್ತಾ ಬರ್ತಾರೆ, ಶರೀರ ಏನಿದೆ, ಈ ಶರೀರದ ಮೇಲೆ ಅಭಿಮಾನ ಏನಿದೆ, ಎನ್ನಿಬಂಧ ಅಭಿಮಾನೋಯಂ. ಶರೀರ ನಮಗಿದೆ, ಶರೀರದ ಮೇಲೆ ಅಭಿಮಾನ ಇದೆ, ಅದರಿಂದಾಗಿ ಯದ್ವಧಾತ್ ಪ್ರಾಣಿನಾಂವಧ. ಸ್ವಲ್ಪ ಏಕೋ ಬರ್ತಾ ಇದೆ. ಜೀವನಿಗೆ ಸಾವಿಲ್ಲ, ಜೀವನಿಗೆ ಸಾವಿಲ್ಲ, ಆದರೆ ಶರೀರವನ್ನು ತೆಗೆದು ಬಿಟ್ಟರೆ ಅವನಿಗೆ ತನ್ನನ್ನೇ ಕೊಂದ ಭಾವನೆ ಬರ್ತಾ ಇದೆ. ಯಾಕೆ ಹಾಗೆ? ಅವಾಗ ಹೇಳ್ತಾರೆ, ಶರೀರ ಜೀವ ಎರಡೂ ಬೇರೆ ಆಗಿದ್ರೂ ಕೂಡ ಜೀವನಿಗೆ ಶರೀರದ ಮೇಲೆ ಅಭಿಮಾನ ಬಂದಿದೆ, ಈ ಅಭಿಮಾನದಿಂದಾಗಿ ಅನರ್ಥ ಆಗ್ತಾ ಇದೆ ಅಂತ ಸಪ್ತಮಸ್ಕಂದ ಭಾಗವತದಲ್ಲಿ ತುಂಬಾ ಸುಂದರವಾಗಿ ನಿರೂಪಣೆ ಮಾಡುತ್ತಾರೆ. ಒಟ್ಟಾರೆ ಸಪ್ತಮಸ್ಕಂದ ಭಾಗವತ ನಿರೂಪಣೆ ಮಾಡಿದ್ದೇನು, ಎಲ್ಲಿಗೆ ಗುರಿ ಇಡ್ತು ಅಂದರೆ, ದೇವ ಅವನಿಗೆ ನಮ್ಮಂಥ ನಮಗಿದ್ದಂಥ ಲಿಂಗ ದೇಹ ಇಲ್ಲ, ನಮಗೆ ಲಿಂಗ ದೇಹ ಮಿಕ್ಕ ದೇಹಗಳಿವೆ, ಆ ದೇಹಗಳ ಮೇಲೆ ಅಭಿಮಾನ ಕೂತಿದೆ, ಅವನಿಗೆ ಆ ಅಭಿಮಾನ ಇಲ್ಲ, ದೇಹವೂ ಇಲ್ಲ ಅಭಿಮಾನವೂ ಇಲ್ಲ. ಇದೇ ಸೂತ್ರ ಹೇಳಲಿಕ್ಕೆ ಹೊರಟಿತ್ತಲ್ಲಿ, ನಮ್ಮಲ್ಲಿ ಯಾವ ದೋಷ ಇದೆ ಆ ದೋಷ ದೇವರಲ್ಲಿ ಇಲ್ಲ ಅಂತ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಆವಾಗ ನಮ್ಮಲ್ಲಿ ಆ ದೋಷ ಹೊರಟು ಹೋಗ್ತಾ ಹೋಗುತ್ತೆ. ಅದಕ್ಕೂ ದುಷ್ಟಾಂತ ಸಪ್ತಮಸ್ಕಂಧದಲ್ಲೇ ಕೊಟ್ರು, ಕೀಟ ಪಿಶಸ್ಕೃತ ರುದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂಭ್ರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ. ಕನ್ನಡದಲ್ಲಿ ಹೇಳಬೇಕಾದರೆ, ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಖೇಟ ರೂಪವ ನೈರಿ ಆಡುವ ತೆರದಿ ಲೋಕದೊಳು ಅಂತ ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ಜೀವ ಭಗವಂತನನ್ನೇ ಚಿಂತನೆ ಮಾಡಿದ್ದಾದರೆ ಯಾವ ರೀತಿಯಲ್ಲಿ ಅಂದರೆ, ಅವನು ದೋಷರಹಿತ ಗುಣಪೂರ್ಣ, ದೋಷರಹಿತ ಗುಣಪೂರ್ಣ ಅಂತ ಶ್ರೀಹರಿಯನ್ನ ಸದಾ ಚಿಂತನೆ ಮಾಡಿದ್ದೇ ಆದರೆ ನಮಗೂ ಕೂಡ ದೋಷ ಇಲ್ಲದೆ ಗುಣಗಳ ಪೂರ್ಣತೆ ಬರುತ್ತೆ. ಇದು ಅದರ ಸೂತ್ರ. ಈ ಸೂತ್ರವನ್ನು ಭಾಗವತದಲ್ಲಿ ಚೆನ್ನಾಗಿ ತಿಳಿಸಿಕೊಟ್ರು, ಅದನ್ನು ಇಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಶುರು ಮಾಡೋದೇ, ನಿಶುಸೀದ ಗಣಪತಿ ಗಣೇಶತ್ವಾಂ ಆಹುಹು ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮಚ್ಚ. ಹೇಳುತ್ತಾರೆ, ಹೇ ಸ್ವಾಮಿ, ಗಣೇಶು ತ್ವಾಂ ವಿಪ್ರತಮಂ ಕವೀನಾಂ ಆಹು. ಕವೀನಾಂ ಗಣೇಶು, ಜ್ಞಾನಿಗಳ ಸಮೂಹ ಏನಿದೆ, ಬ್ರಹ್ಮಾದಿ ರುಜುಗಣಸ್ಥರ ಏನು ಸಮೂಹ, ಸಂಪೂರ್ಣವಾದ ಜ್ಞಾನಿಗಳ ಸಮೂಹ, ಅದರಲ್ಲಿ ಎಲ್ಲರಿಗೂ ಜ್ಞಾನಪ್ರದ ನೀನೆ. ಅಷ್ಟೇ ಅಲ್ಲ, ನೀನು ಗಣಪತಿ. ಗಣಪತಿ ಅಂದ ಕೂಡಲೇ ನಮಗೆ ರುದ್ರದೇವರ ಮಗ ಗಣಪತಿ ಮಾತ್ರ ನೆನಪಾಗೋದಿದೆ. ಗಣಪತಿ ಶಬ್ದ ಯಾರಿಗೆ ಪ್ರಯೋಗ ಅಂದರೆ, ಗಣಗಳಿಗೆ ಪತಿ, ಜೀವ ಗಣಗಳಿಗೆಲ್ಲ ಪತಿ ಭಗವಂತ, ಅದಕ್ಕೆ ದೇವರನ್ನ ಗಣಪತಿ ಅಂತ ಕರೀತಾ ಇದ್ದಾರೆ. ಹೇ ಗಣಪತೆ, ನೀನು ನಮಗೆ ಸಮ್ಮುಖನಾಗು. ಹೇಳುತ್ತಾರೆ, ನನ್ನಿಂದೇನು ಪ್ರಯೋಜನ, ನಾನು ಯಾಕೆ ಸಮ್ಮುಖನಾಗಲಿ ನಿನಗೆ ಅಂದರೆ, ನರುತೆ ತ್ವತ್ಕ್ರಿಯತೆ ಕಿಂಚನ. ಹೇ ಸ್ವಾಮಿ, ನಿನ್ನನ್ನು ಬಿಟ್ಟು ಯಾರು ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಏನು, ಅವನನ್ನು ಬಿಟ್ಟು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಅವಾಗ ಹೇಳುತ್ತಾರೆ ಉಸಿರಾಟವೂ ಅವನಿಂದಲೇ ಆಗಬೇಕು, ಕಣ್ಣಿನ ರೆಪ್ಪೆ ತೆಗೆದು ಹಾಕಬೇಕಾದರೂ ಅವನಿಂದಲೇ ಆಗಬೇಕು. ಎರಡು ಧನುಸ್ಸುಗಳ ನಿರ್ಮಾಣ ಆಯಿತು, ಒಂದು ಶಾರಂಗ ಧನಸ್ಸು, ಒಂದು ಪಿನಾಕ ಧನಸ್ಸು. ಆ ಧನುಸ್ಸುಗಳ ನಿರ್ಮಾಣ ಆದಾಗ ಅದನ್ನು ಒಬ್ಬೊಬ್ಬರು ಒಂದೊಂದನ್ನು ಹಿಡಿದರು. ಆವಾಗ ಪ್ರಶ್ನೆ ಬಂತು, ಯಾರು ದೊಡ್ಡವರು, ಯಾವ ಧನಸ್ಸು ಶ್ರೇಷ್ಠ, ಯಾವ ಧನುರ್ಧಾರಿಗಳು ಶ್ರೇಷ್ಠರು ಅಂತ ಪ್ರಶ್ನೆ ಬಂದಾಗ, ಆವಾಗ ಇಬ್ಬರಿಗೂ ಯುದ್ಧ ಇಟ್ಟರೆ ಚೆನ್ನಾಗಿರುತ್ತೆ, ಧನುಸ್ಸುಗಳಿಂದ ಸುಮ್ಮನೆ ಅದು ಶೋಕೇಸಲ್ಲಿಟ್ಟರೆ ಉಪಯೋಗವಿಲ್ಲ, ಅದನ್ನು ಬಳಕೆ ಮಾಡಿದರೆ ಅದರ ಶ್ರೇಷ್ಠತೆ ಗೊತ್ತಾಗುತ್ತೆ. ಯುದ್ಧಕ್ಕೆ ನಿಂತರು ಹರಿ ಹರ ಇಬ್ಬರು. ಯುದ್ಧಕ್ಕೆ ನಿಂತಾಗ ರುದ್ರದೇವರೇನು ಯುದ್ಧಕ್ಕೆ ಸನ್ನದ್ಧರಾದರು, ಶ್ರೀಹರಿ ಸುಮ್ಮನಾದ, ಯುದ್ಧ ಮಾಡಲಿಲ್ಲ ಅಂದರು. ಏನರ್ಥ? ತಾತ್ಪರ್ಯ ಏನಂದ್ರೆ ಹೇಳ್ತಾರೆ ಆಚಾರ್ಯರು, ಭಗವಂತ ರುದ್ರದೇವರೊಳಗೆ ರುದ್ರನಾಮಕನಾಗಿದ್ದಾನೆ. ಬ್ರಹ್ಮಣಿ ಬ್ರಹ್ಮನಾಮಾಸೌ ಶಿವರೂಪಿ ಶಿವೇ ಸ್ಥಿತ ಅಂತ. ರುದ್ರದೇವರೊಳಗೆ ರುದ್ರನಾಮಕನಾದ ಭಗವಂತ ಇದ್ದಾನಲ್ಲ, ಆ ದೇವ ಸುಮ್ಮನಾದ. ಸುಮ್ಮನಾದ ಅಂದರೆ ಏನಾಯಿತು? ರುದ್ರದೇವರ ಸ್ಥಿತಿ ಅಂದರೆ ಕಣ್ಣು ರೆಪ್ಪೆ ತೆಗೆದು ಹಾಕ್ಲಿಕ್ಕೂ ಆಗ್ಲಿಲ್ಲ ರುದ್ರದೇವರಿಗೆ. ತನ್ನ ಒಳಗಿರತಕ್ಕಂಥ ಬಿಂಬಮೂರ್ತಿಯಾದ ಶ್ರೀಹರಿ ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಅದನ್ನೇ ವಿಜಯದಾಸರು ಹೇಳುತ್ತಾರೆ, ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಇದು ನಮ್ದೇನ ಇಲ್ಲ, ಎಲ್ಲರ ಪರಿಸ್ಥಿತಿಯು ಅಂಥದ್ದೇ. ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬರೂ ದೇವರ ಕೈಯಲ್ಲಿ ಹಾಗಿದ್ದಾರೆ. ಇಲ್ಲಿ ದೇವರ ಕೈಯಲ್ಲಿ ಹಾಗಿದ್ದಾರೆ ಅಂದರೆ ಅರ್ಥ, ಎಲ್ಲರೂ ಚೆನ್ನಾಗೇ ಇದ್ರು ಉರ್ಪಾಡಿಗೆಯವರು, ದೇವರು ಬಂದು ಎಲ್ಲರ ಸ್ವಾತಂತ್ರ್ಯ ಕಿತ್ತುಕೊಂಡು ಅವರನ್ನು ಹಾಗೆ ಮಾಡಿದ ಅಂತ ತಾತ್ಪರ್ಯ ಅಲ್ಲ. ಯಾರಿಗೂ ಶಕ್ತಿ ಇಲ್ಲ, ಶಕ್ತಿ ಇಲ್ಲದಂಥ ಎಲ್ಲರೂ ಬಿದ್ದಿರುವಾಗ ದೇವನೇ ನಿಂತು ನಡೆಸ್ತಾ ಇದ್ದಾನೆ ದಯೆಯಿಂದ. ಅದನ್ನು ಹೇಳುತ್ತಾ ಇದ್ದಾರೆ, ನರತೆ ತ್ವತ್ಕ್ರಿಯತೆ ಕಿಂಚನ. ಈ ಜಗತ್ತಿನಲ್ಲಿ ಲಕ್ಷ್ಮೀ ಬ್ರಹ್ಮಾದಿ ಸಕಲ ಚೇತನ, ಈ ಜಗತ್ತಿನಲ್ಲಿ ಅದು ಜಡವೇ ಆಗಿರಲಿ ಚೇತನವೇ ಆಗಿರಲಿ, ನಿನ್ನ ಬಿಟ್ಟು ಚಲನ ವಲನ ಎಲ್ಲೂ ಯಾರಲ್ಲೂ ಬರಲಿಕ್ಕೆ ಸಾಧ್ಯವಿಲ್ಲ ಹರಿಯೇ. ಹೌದಾ? ಹಾಗಾದರೆ ಈ ಲೋಕದಲ್ಲಿ ವ್ಯವಹಾರ ಬರ್ತಾ ಇದೆಯಲ್ಲ, ಪೂಜ್ಯ ಪೂಜಕ ಬಾಧ್ಯ ಬಾಧಕ ಅಂದರೆ ತೊಂದರೆ ಕೊಡುವವ ತೊಂದರೆ ಪಡುವವ, ಪೂಜೆ ಮಾಡುವವ ಪೂಜೆ ಮಾಡಿಸಿಕೊಳ್ಳುವನು, ಹೀಗೆಲ್ಲ ವ್ಯವಹಾರ ಬರ್ತಾ ಇದೆಯಲ್ಲ, ಅದು ಹೇಗೆ ಕೂಡಿಸ್ತೀರಾ ಅಂದರೆ, ಮಹಾಮರ್ಕಂ ಮಘವನ್ ಚಿತ್ರಂ ಅರ್ಚ್ಯ. ಹೇ ಮಘವನ್, ಹೇ ಸ್ವಾಮಿ ಭಗವಂತ ದೋಷರಹಿತ, ನೀನೇ ಎಲ್ಲರೊಳಗಿದ್ದು ಅರ್ಚನೆ ಮಾಡುವವರಲ್ಲಿ ನಿಂತು ನೀನೇ ಅರ್ಚನೆ ಮಾಡಿಸ್ತೀಯ, ನೀನೇ ಇನ್ನೊಂದು ರೂಪದಿಂದ ಅವರಿಂದ ಪೂಜೆಯನ್ನು ಸ್ವೀಕಾರ ಮಾಡುತ್ತೀಯ. ಅರ್ಚನೆ ಮಾಡುವವ ನೀನೇ, ಪೂಜೆಯನ್ನು ಸ್ವೀಕಾರ ಮಾಡುವವ ನೀನೇ ಅಂದರು. ಈ ಒಂದು ಸೂತ್ರ ನಮಗೆ ಅರ್ಥ ಆಗಿಲ್ಲ. ದಾಸರು ಹೇಳುತ್ತಾರೆ, ಈ ಸೂತ್ರ ಅರ್ಥ ಆಗದೆ ಏನು ಸಾಧನೆ ಮಾಡಿದರೂ ಕೂಡ ಹೇಗೆ ಅಂದರೆ, ಬರೀ ಒಣ ಸಾಧನೆ, ಶ್ರಮಯೇವ ಹಿ ಕೇವಲಂ ಅಂತ ಭಾಗವತ ಹೇಳುತ್ತೆ. ಅರ್ಥ ಏನು? ಒಳಗೆ ಭಗವಂತ ಬಿಂಬರೂಪಿಯಾಗಿ ನಿಂತು ನಮ್ಮಿಂದ ತತ್ವಾಭಿಮಾನಿ ದೇವತೆಗಳ ಮೂಲಕ ಹೇಗೆ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಯಾರಿಗೆ ಬರಲಿಲ್ಲ? ಅಂಥವ ಏನಾದರೆ ಏನು ಅಂತ ಕೇಳುತ್ತಾರೆ. ಏನು ಓದಿದರೇನು, ಪೇಳಿದರೇನು, ಪಾಡಿದರೇನು, ಏನು ಮಾಡಿದರೇನು? ದಿನ ದಿನದಿ ಶ್ರೀನಿವಾಸನೇ ಸಕಲ ಠಾವಿಲಿ ನಿಂತು ಮಾಡಿ ಮಾಡಿಪನೆಂಬ ಎಚ್ಚರ ಇಲ್ಲದವ ಏನಾದರೆ ಏನು ಅಂತ ಕೇಳುತ್ತಾರೆ. ಅಂದರೆ ಈ ಸಬ್ಜೆಕ್ಟ್ ಅಂಥದ್ದು ಕಂಪಲ್ಸರಿ ಸಬ್ಜೆಕ್ಟ್, ತಿಳಿಯಲೇಬೇಕಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದು ತಿಳ್ಕೊಂಡ್ರೆ ಸಾಧನೆ ಶುರು ಆಯಿತು ಅಂತರ್ಥ. ಇನ್ನ ಇಲ್ಲ ಅಂದರೆ ಓದಿನ್ನ ಶುರು ಆಗಿಲ್ಲ. ಬೇಬಿ ಸಿಟ್ಟಿಂಗ್ ಅಂತ ಹೇಳ್ತಾರಲ್ಲ ಅದು. ಏನು ಎಷ್ಟೇ ಪೂಜೆಗಳು ಮಾಡಿದ್ರು, ಎಷ್ಟೇ ದಾನಗಳು ಮಾಡಿದ್ರು, ಧರ್ಮಗಳು ಮಾಡಿದ್ರು, ತೀರ್ಥಯಾತ್ರೆ ಮಾಡಿದ್ರು, ಎಲ್ಲ ಬೇಬಿ ಸಿಟ್ಟಿಂಗಲ್ಲಿ ಕೂತಂತೇನೆ. ಯಾವಾಗ ಮೊದಲನೇ ಕ್ಲಾಸ್ ಶುರು ಆಗೋದು ಅಂದರೆ ಅಟ್ಲೀಸ್ಟ್ ಒಳಗೆ ಸ್ವಾಮಿಯೇ ನನ್ನಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ತಿಳುವಳಿಕೆ ಚೂರು ಶುರುವಾಯಿತಾ? ಹಾ, ಸಾಧನಾ ಮಾರ್ಗದಲ್ಲಿ ಮೊದಲನೇ ಕ್ಲಾಸ್ಗಲ್ಲ, ಯಾವುದು ಯು ಕೆ ಜಿ ಏನೋ ಹೇಳ್ತೀರಲ್ಲ, ಬೇಬಿ ಸಿಟ್ಟಿಂಗ್ ಆದಮೇಲೆ ಯು ಕೆ ಜಿ ಎಲ್ ಕೆ ಜಿ ಅಲ್ವಾ, ನಂಗೆ ಗೊತ್ತಿಲ್ಲ, ನಾವು ಕೂತಿಲ್ಲ, ಡೈರೆಕ್ಟರ್ ನಮ್ಮನ್ನು ಒಂದೇ ಕ್ಲಾಸಿಗೆ ಹಾಕಿದರು, ನಮಗೆ ಈ ಕೆ ಜಿಗಳೆಲ್ಲ ಗೊತ್ತಿಲ್ಲ. ಎಲ್ ಕೆ ಜಿ ಶುರುವಾದಂತೆ, ಇನ್ನು ಅದರ ಅನುಭವ ಬಂದರೆ ಯು ಕೆ ಜಿ ಆದ ಮೇಲೆ ಮತ್ತೆ ಶುರು ಆಗುತ್ತೆ. ಸರಿ, ಹಾಗಾದರೆ ಅವರು ಈ ಷೋಡಶಿ ಗ್ರಂಥದಲ್ಲಿ ಹೇಳಬೇಕಾಗಿದ್ದನ್ನು ಏನು ಹೇಳತಾ ಇದ್ದೇನೆ ಎಂಬುದನ್ನು ಮಂಗಳಾಚರಣ, ವೇದೋಕ್ತ ಮಂತ್ರವನ್ನೇ ಮಂಗಳಾಚರಣವನ್ನಾಗಿಟ್ಟುಕೊಂಡು ಆ ಮಂಗಳಾಚರಣದಲ್ಲಿ ಹೇಳಿದ್ದನ್ನೇ ಇಡೀ 16 ಪ್ರಕರಣಗಳಲ್ಲಿ ವಿಸ್ತಾರ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡುತ್ತಾ ಇದ್ದಾರೆ. ಅಂದರೆ ಏನು, ಶ್ರೀಹರಿ ಬಿಂಬರೂಪಿಯಾಗಿ ಎಲ್ಲರೊಳಗೆ ನಿಂತು ಎಲ್ಲ ಕಾರ್ಯ ಹೇಗೆ ಮಾಡಿ ಮಾಡಿಸ್ತಾನೆ ಎಂಬುದು ವಿವರಿಸ್ತೇನೆ. ಒಂದು ನೋಡಿ, ಸ್ವಲ್ಪ ನಮ್ಗೆ ಗೊತ್ತಿರುತ್ತೆ, ಎಲ್ಲ ದೇವರೇ ಮಾಡಿಸ್ತಾನಪ್ಪ ನಮ್ಮಲ್ಲಿ ನಿಂತು, ಎಲ್ಲ ನಮ್ಮಲ್ಲಿ ನಿಂತು ಭಗವಂತನೇ ಮಾಡಿಸ್ತಾನೆ ಎಂಬ ಮೇಲ್ನೋಟದ ಪರಿಚಯ ಇದ್ದೀತು. ಆದರೆ ಆಳವಾದ ಪರಿಚಯ ನಮಗಿರಲ್ಲ. ಅದು ಹೇಗೆ ಮಾಡಿಸ್ತಾನೆ, ಒಂದೊಂದು ಇಂದ್ರಿಯಗಳಲ್ಲಿ ಯಾವ ಯಾವ ದೇವತೆಗಳಿರ್ತಾರೆ, ಅವರ ಮೂಲಕ ಭಗವಂತ ಹೇಗೆ ಹೇಗೆ ಮಾಡಿಸ್ತಾನೆ, ಒಂದು ಇಂದ್ರಿಯದ ವ್ಯಾಪಾರ ನಡೆಯಬೇಕಾದರೆ ಎಷ್ಟೆಷ್ಟು ಭಗವದ್ ರೂಪಗಳು ಹುಟ್ಟಿ ಬರುತ್ತೆ, ಅಲ್ಲಿ ನಾವು ಚಿಂತನೆ ಮಾಡಬೇಕಾದ ಕ್ರಮ ಏನು, ಇವೆಲ್ಲವನ್ನು ಆಳವಾಗಿ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ಇಲ್ಲಿ ಸಾಧನೆಯ ಪರಿಚಯ ಒಂದು ಮಾತಲ್ಲಿ ಹೇಳಬೇಕಾದರೆ ಭಾಗವತ ಪ್ರಿಯವ್ರತರಾಜರ ಚರಿತ್ರೆಯನ್ನು ಪರಿಚಯ ಮಾಡಿಕೊಡತಾ ಹೇಳುತ್ತೆ. ಪ್ರಿಯವ್ರತರಾಜರು ನಾರದರಿಂದ ಉಪದೇಶ ತಗೊಂಡು ಸಾಧನೆ ಮಾಡುತ್ತಾ ಇದ್ರು. ಹೇಗೆ ಸಾಧನೆ ಮಾಡಿದ್ರು ಅದಕ್ಕೆ ದೃಷ್ಟಾಂತ ಕೊಡುತ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂತ ಹೇಳ್ತಾರೆ. ತಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲಿ ಕಾರಕಗಳು ಅಂದರೆ ಇಂದ್ರಿಯಗಳು, ಸಕಲ ಕಾರಕ ಎಲ್ಲ ಇಂದ್ರಿಯಗಳ ಕ್ರಿಯಾಕಲಾಪ, ಇಂದ್ರಿಯಗಳ ಚಟುವಟಿಕೆ ಏನಾಗ್ತಾ ಇದೆ, ಆ ಇಂದ್ರಿಯಗಳ ಚಟುವಟಿಕೆಯಲ್ಲಿ ಹುಟ್ಟಿ ಬರುವ ಭಗವಂತನ ಅನೇಕ ರೂಪಗಳು ಹುಟ್ಟಿ ಬರುತ್ತಾ ಇವೆ. ಆ ರೂಪಗಳನ್ನ ತನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುತ್ತಾ ಬರ್ತಾ ಇದ್ರು. ಇದು ದೊಡ್ಡ ಸಾಧನೆ ಅಂದರು. ಅಂದರೆ ಕೊನೆಗೆ ಹೇಳುತ್ತಾರೆ, ನಾವು ದೇವರಿಗೆ ಅರ್ಚನೆ ಮಾಡಬೇಕು, ಲಕ್ಷ ಪುಷ್ಪಾರ್ಚನೆ, ಲಕ್ಷ ಕುಂಕುಮಾರ್ಚನೆ ಎಲ್ಲ ಮಾಡುತ್ತೇವೆ. ದೇವ ಅಂದ, ಅರ್ಚನೆ ಮಾಡಯ್ಯ ನನ್ನನ್ನ, ಆದರೆ ಈ ಮಾರ್ಕೆಟಲ್ಲಿ ಸಿಗೋ ಎಲ್ಲ ತಗೊಂಡು ನನ್ನ ತಲೆ ಮೇಲೆ ಹಾಕಬೇಡ, ಮಾರ್ಕೆಟಲ್ಲಿ ಕೊಟ್ಟರೆ ದುಡ್ಡು ಸಿಗುತ್ತೆ, ದುಡ್ಡಿಗೆ ಬೇಕಾದಷ್ಟು ಸಿಗುತ್ತೆ, ಅದೆಲ್ಲ ತಂದು ನನ್ನ ತಲೆ ಮೇಲೆ ಹಾಕ್ತೀಯ, ನನಗೆ ಯಾವುದು ಬೇಡ, ಅದು ನಿನ್ನ ಹತ್ರ ಇದೆ, ನಿನಗೆ ಬೇರೆ ಕೊಡ್ಲಿಕ್ಕಾಗಲ್ಲ ಅಂತ ನಿನ್ನ ಹತ್ರ ಇದ್ದದ್ದು ಕೊಟ್ಟಾಗ ಸರಿ ಎಂದು ಸ್ವೀಕಾರ ಮಾಡುತ್ತೇನೆ, ಆದರೆ ಎಂದಾದರೂ ನನ್ನ ಕೇಳಿದ್ಯಾ, ನಿನ್ನ ಹತ್ರ ಇದ್ದದ್ದೆಲ್ಲ ನನ್ನ ಮೇಲೆ ಸುರಿದೀಯ, ಸ್ವಾಮಿ ನನ್ನ ಹತ್ರ ಇದ್ದದ್ರಲ್ಲಿ ನಿನಗೆ ಬೇಕಾಗಿದ್ದು ಯಾವುದು ಕೇಳೋ ಹರಿಯೇ ಅಂತ ಎಂದಾದರೂ ನನ್ನ ಆಪ್ಷನ್ ಕೊಟ್ಟಿಯೋನು ಮಹಾರಾಯ. ನಾವು ಆ ಥರ ಮಾಡೋದೇ ಇಲ್ಲ, ಇನ್ನೊಬ್ರಿಗೆ ಆಪ್ಷನ್ ಕೊಡೋದೇ ಇಲ್ಲ ಯಾವುದರಲ್ಲೂ ಕೂಡ, ದೇವರಿಗೂ ಕೊಡೋದಿಲ್ಲ. ಯಾರನ್ನಾದರೂ ನಾವು ಊಟಕ್ಕೆ ಕರಿಬೇಕಾದ್ರೆ ಮೊದಲು ದಿವಸ ಅಥವಾ ಮುಂಚೆನೆ ಅವರ ಮನೆಗೆ ಹೋಗಿ ಊಟಕ್ಕೆ ಕರೆಯುವಾಗ ಅವರಿಗೆ ಹೇಳಬೇಕಂತೆ, ಸ್ವಾಮಿ ನಿಮಗಿಷ್ಟವಾದ ಅಡಿಗೆ ಏನು, ಇಷ್ಟವಾದ ಅಡಿಗೆ ಏನು ಅಂತ ಕೇಳಿ. ನಿಷಿದ್ಧವಲ್ಲದ್ದು ಗೊತ್ತು, ಅವ ನಾವು ಕರೆಯುವಂಥವರಾದ್ದರಿಂದ ನಿಷಿದ್ಧವಾದ ತಿಂಬೋದನ್ನು ಕರೆಯೋದಿಲ್ಲ. ನಿಷಿದ್ಧವಲ್ಲದ್ದು ಹರಿ ಸ್ವೀಕಾರ ಮಾಡುವಂಥದ್ರಲ್ಲಿ ನಿಮಗಿಷ್ಟವಾದದ್ದೇನು ಅಂತ ಕೇಳಿ ಅವರನ್ನು ಕರೆದರೆ ಊಟಕ್ಕೆ ನಾವು ಬಲವಂತ ಮಾಡಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ, ಅವರೇ ಚೆನ್ನಾಗಿ ಊಟ ಮಾಡುತ್ತಾರೆ. ಕೊನೆಗೊಂದು ಚೂರು ಹಾಕಿದರೆ ಸಾಕಷ್ಟೆ, ಹೌದ್ ತಾನೆ? ನಾವು ಅದು ಮಾಡಲ್ಲ, ನಮಗೆ ನಮ್ಮನೆಯಲ್ಲಿ ಏನಿದೆ ಅದು ಮಾಡುತ್ತೇವೆ, ಅದು ಮಾಡಿ ಬಡಿಸಿ ಇಷ್ಟು ಹೇಳ್ತೀವಿ, ವಿನಯದಿಂದ ಹೇಳ್ತೀವಿ. ಏನಂತ, ಯದ್ ರೋಚತೆ ತದ್ ಗ್ರಾಹ್ಯಂ, ಯತ್ ನ ರೋಚತೆ ತತ್ ತ್ಯಾಜ್ಯಂ. ಯಾವುದು ಇಷ್ಟವಾಗುತ್ತೋ ತಿನ್ನಿ, ಇಲ್ಲದ್ರೆ ಬಿಡಿ. ಬಿಡೋದೇ ಜಾಸ್ತಿ ಇರುತ್ತಲ್ಲಿ ಅಲ್ವಾ, ಸ್ವಲ್ಪ ಮಾತ್ರ ತಗೊಳ್ತಾರೆ. ಹಾಗಾದರೆ ಊಟದ ಕಾಲಕ್ಕೇನೆ ಅವರಿಗೇನು ಬೇಕೋ ಕೇಳಿ ಮಾಡಿ ಅಂತ ಹೇಳಿದರೆ, ಮತ್ತೆ ದೇವರತ್ತರ ಬಂದಾಗ ದೇವರನ್ನ ಎಂದಾದರೂ ಸರಿ ಸ್ವಾಮಿ ನಿನಗೇನು ಬೇಕೋ ಸಾಧನೆ ಅಂತ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ, ನಾನೇನು ಮಾಡಿದರೆ ನಿನಗಿಷ್ಟ, ನಾನಂತೂ ನಿನ್ನ ಅರ್ಚನೆ ಮಾಡಬೇಕು ಅಂತ ಹೊರಟಿದ್ದೇನೆ. ನಿನಗೆ ಯಾವ ರೀತಿಯಲ್ಲಿ ಅರ್ಚನೆ ಮಾಡಿದರೆ ಇಷ್ಟ ಅಂತ ಕೇಳಿದರೆ ಶಾಸ್ತ್ರ ಉತ್ತರ ಕೊಡ್ತಾ ಇದೆ, ಶಾಸ್ತ್ರದಲ್ಲಿ ಭಗವಂತ ನಿಂತು ಉತ್ತರ ಕೊಡ್ತಾ ಇದ್ದಾನೆ. ಇದು ನನಗೆ ಇಷ್ಟವಾದ ಅರ್ಚನೆ, ಇದು ಮಾಡು. ಏನದು? ಐಕ್ಯ ಚಿಂತನಂ ಪರಮಾರ್ಚನಂ. ಏನು ಐಕ್ಯ ಚಿಂತನಂ ಪರಮಾರ್ಚನಂ? ದೇವರ ರೂಪಕ್ಕೂ ರೂಪಕ್ಕೂ ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಅರ್ಚನ ಅಂದ್ರು. ಏನದು? ಹ, ದೇವರಿಗೆ ಹಾಲು ನೈವೇದ್ಯಕ್ಕಿಟ್ಟವು. ದೇವ ಅಂದ, ಆ ಹಾಲು ನನಗೆ ಹಾಕೋ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ, ಎಲ್ಲರೂ ಬಂದು ದೂರು ಕೊಟ್ಟರು ಯಶೋಧಾದೇವಿಗೆ, ನಿನ್ನ ಮಗ ಹಾಲು ಮೊಸರು ಬೆಣ್ಣೆ ಕದ್ದು ತಿಂತ ಇದ್ದಾನೆ. ಕೃಷ್ಣ ಅಂದ, ನಾನು ಕದ್ದಿಲ್ಲ ತಿಂದಿಲ್ಲ. ಹೇ, ಸುಳ್ಳು ಹೇಳಿದೆಯಲ್ಲ. ಇಲ್ಲ ಇಲ್ಲ, ನಾನು ಕದ್ದಿಲ್ಲ ತಿಂದಿಲ್ಲ. ಯಾಕೆ? ಎಲ್ಲ ನಂದೇ ಸೊತ್ತು, ಎಲ್ಲ ನಂದೇ ಸೊತ್ತು, ನನ್ನ ಸೊತ್ತು ನಾನು ತಗೊಂಡ್ರೆ ಕದ್ದದ್ದು ಹೇಗಾಗುತ್ತೆ? ಕದ್ದಿಲ್ಲ ಮತ್ತೆ ತಿಂದಿಲ್ಲ ಅಂದಿಲ್ಲ. ಬಾಯಲ್ಲಿ ಹಾಕೋದೆಲ್ಲ ನೋಡಿದ್ದಾರೆ, ಬಾಯಲ್ಲಿ ಹಾಕಿದ್ದು ಉಗುಳಿಲ್ಲ, ಎಲ್ಲ ಒಳಗೆ ಹೋಗಿದೆ ಎಲ್ಲ, ಅದು ನೋಡಿದ್ದಾರೆ. ಮತ್ತೆ ತಿನ್ನೋದು ಅಂದ್ರೆ ಬಾಯಲ್ಲಿ ಹಾಕಿ ಒಳಗೆ ಹೋಗುತ್ತಾನೆ ಅಂದ್ರೆ, ಅದಕ್ಕಂದ ಬಾಯಲ್ಲಿ ಹಾಕೋದು ಒಳಗೆ ಹೋಗೋದು, ನನ್ನ ಒಳಗೆ ಎಲ್ಲ ಜಡ ಪದಾರ್ಥಗಳು ಬ್ರಹ್ಮಾಂಡವೆಲ್ಲ ತುಂಬಿದೆ. ಮತ್ತೆ ತಿನ್ನೋದು ಅಂದ್ರೆ ಹೇಳಿದ, ನನ್ನ ರೂಪಗಳು ನಾನೇ ಸ್ವೀಕಾರ ಮಾಡುತ್ತೇನೆ. ನಾನು ಹಾಲು ತಿಂದಿಲ್ಲ, ಮೊಸರು ತಿಂದಿಲ್ಲ, ಬೆಣ್ಣೆ ತಿಂದಿಲ್ಲ, ಅದರೊಳಗೆ ನಂದೇ ಸೊತ್ತು, ನನ್ನ ರೂಪಗಳಿವೆ, ನಾನು ತಗೊಳ್ತೀರಿ. ಹೌದ್ ತಾನೆ? ನಾವು ನೈವೇದ್ಯ ಮಾಡೋ ಕಾಲಕ್ಕೆ ಹಾಲು ನೈವೇದ್ಯಕ್ಕಿಟ್ರೆ, ಹಾಲೊಳಗೆ ಭಗವದ್ ರೂಪ, ಪ್ರತಿಮಾದಲ್ಲಿರುವ ಭಗವದ್ ರೂಪ, ನಮ್ಮ ಹೃದಯದಲ್ಲಿರುವ ಭಗವದ್ ರೂಪ ಒಂದು ಅಂದರೆ, ಅಲ್ಲಿರೋ ರೂಪವನ್ನ ಭಗವಂತ ಸ್ವಾಖ್ಯ ರಸವನ್ನ ಸ್ವೀಕಾರ ಮಾಡಿದ ಅಂತ ತಿಳಿತೇವೆ. ಹಾಲಲ್ಲೇ ಇರುತ್ತೆ. ಹಾಗೆ ಭಗವಂತನಿಗೆ ಆ ಪದಾರ್ಥಗಳು ಏನೇನು ಕೊಡ್ತೇವೋ, ಆ ಪದಾರ್ಥಗಳಲ್ಲಿರುವ ಆ ರೂಪಗಳನ್ನ ಆ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಪರಮ ಅರ್ಚನ. ನಾವಂದ್ಕೊಂಡು ದೇವರ ಪೂಜಾ ಕಾಲಕ್ಕೆ ನೈವೇದ್ಯ ಕಾಲಕ್ಕೆ ಮಾತ್ರ ಈ ರೂಲು ಅಂತ ಇಲ್ಲ ಅಂದ್ರು. ಪ್ರತಿಯೊಂದು ಕರ್ಮ ನಮ್ಮಿಂದ ಆಗುವಾಗ ಆ ಕರ್ಮ ದೇವರಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡುವುದು ಅಂದ್ರೆ ಹೇಗೆ? ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ಕರ್ಮದಲ್ಲೂ ಕರ್ಮ ನಾಮಕನಾಗಿ ಭಗವಂತ ತಾನು ಹುಟ್ಟಿ ಬರ್ತಾ ಇದ್ದಾನೆ ಅನೇಕ ರೂಪಗಳಿಂದ. ಆ ಕರ್ಮಗಳಲ್ಲಿ ಹುಟ್ಟಿ ಬರುವಂತಹ ಭಗವದ್ ರೂಪಗಳನ್ನ ತಿಳಿದು, ಗುರುಗಳ ಮುಖದಿಂದ ತಿಳಿದು ಭಗವಂತನಿಗೆ ಅರ್ಪಣೆ ಮಾಡುವುದೇ, ಐಕ್ಯ ಚಿಂತನೆ ಮಾಡುವುದೇ ದೇವರಿಗೆ ಪರಮಾರ್ಚನ. ಲಕ್ಷ ಕುಸುಮಾರ್ಚನೆ ಮಾಡಿದವು, ದೇವರಿಗೆ ಸೇರಿತ ಇಲ್ವ ಅಂದ್ರೆ ಆ ಹೂವಲ್ಲೇ ಬಿದ್ದಿರುತ್ತೆ, ದೇವರು ತಗೊಂಡ್ರ ಅಂದ್ರೆ ಇಷ್ಟು. ಆ ಹೂ ಒಂದೊಂದು ಹೂವಿನಲ್ಲಿ ಭಗವದ್ ರೂಪಗಳಿರುತ್ತೆ. ಆ ಭಗವದ್ ರೂಪಗಳನ್ನ ಪ್ರತಿಮಾಗತ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿದರೆ ಹೂವು ದೇವರಿಗೆ ಕೊಟ್ಟಂತೆ. ಗಂಧದಲ್ಲಿ ಎಷ್ಟು ರೂಪಗಳಿವೆ ಅಷ್ಟು ರೂಪಗಳನ್ನು ದೇವರಿಗೆ ಐಕ್ಯ ಚಿಂತನೆ ಮಾಡಿದರೆ ಗಂಧ ಕೊಟ್ಟಂತೆ. ಅಭಿಷೇಕ ಮಾಡಿದರೆ ಅಲ್ಲಿ ಎಷ್ಟು ಭಗವದ್ ರೂಪಗಳಿವೆಯೋ ಅಲ್ಲ ನಮಗೆ ಗೊತ್ತಾಗುತ್ತೆ. ದಾಸರು ಎಲ್ಲ ಪಟ್ಟಿ ಕೊಟ್ಟರು, ಗಂಧ ಕೊಟ್ಟುವ ಎಷ್ಟಿವೆ, 403 ಸುಮೂರ್ತಿಗಳು ಗಂಧದೊಳಗಿರುತ್ತಿಹವು, ಗಂಧದಲ್ಲಿ ಪಟ್ಟಿ ಕೊಟ್ಟರು. ದೀಪದಲ್ಲೆಷ್ಟು, ಧೂಪದಲ್ಲೆಷ್ಟು, ಪಾತ್ರೆಗಳಲ್ಲೆಷ್ಟು, ದೇವರ ಪೂಜೆಗೆ ಬಳಸುವ ಪಾತ್ರೆಗಳಿವೆ. ದೇವರ ಪೂಜೆಗೆ ಅವಾಗೆ ಸ್ಯಾಲ್ರಿ ಇನ್ಕ್ರಿಮೆಂಟ್ ಬಂತಪ್ಪ, ಬಂದರೆ ಬೆಳ್ಳಿ ತಂಬಿಗೆ ತಂದುವು ದೇವರ ಪೂಜೆಗೆ ಅಂತ. ದೇವರಿಗೆ ಬಳಸಿದವು, ಸಂಶಯ ದೇವರಿಗೆ ಬೆಳ್ಳಿ ತಂಬಿಗೆ ಸೇರ್ತಾ ಇಲ್ವಾ. ಅವಾಗ ಹೇಳ್ತಾರೆ ಆ ತಂಬಿಗೆಯಲ್ಲಿರುವ ಉಪಕರಣ ಅಂತ ಹೇಳ್ತಾರೆ, ಆ ತಂಬಿಗೆಯಲ್ಲಿರುವ ಭಗವದ್ ರೂಪವನ್ನ ಸ್ವಾಮಿಗೆ ಐಕ್ಯ ಚಿಂತನೆ ಮಾಡಿದರೆ ದೇವರಿಗೆ ತಂಬಿಗೆ ಕೊಟ್ಟಂತೆ. ನೀವೆಲ್ಲ ಕಂಪ್ಯೂಟರಲ್ಲಿ ಎಕ್ಸ್ಪರ್ಟ್ಸ್ ಮ್ಯಾಕ್ಸಿಮಮ್ ಕೂತಿದ್ದೀರಿ ಅಂತ ಕಾಣುತ್ತೆ ಅಲ್ವಾ. ಈ ಕಂಪ್ಯೂಟರ್ ಹೇಗ್ರಿ ಕೆಲಸ ಮಾಡುತ್ತೆ ನೋಡಿ, ಅದರಲ್ಲಿ ಲ್ಯಾಂಗ್ವೇಜ್ ನಮ್ದು ಫೀಡ್ ಮಾಡ್ತೀವಿ, ಏನದು ನಮ್ಮ ಇಂಗ್ಲಿಷೇ ಹೊಡಿತೀವಿ ಎಲ್ಲ, ಅದು ಕಂಪ್ಯೂಟರ್ಗೆ ಅರ್ಥ ಆಗುತ್ತಾ? ಇಲ್ಲ. ಅಲ್ಲಿ ಮಧ್ಯದಲ್ಲಿ ಕನ್ವರ್ಟರ್ ಅಂತ ಒಂದಿರುತ್ತೆ, ಅಂದರೆ ಟ್ರಾನ್ಸ್ಫರ್ ಮಾಡೋದು. ನಾವು ಏನು ಅದಕ್ಕೆ ನಮ್ಮ ಭಾಷೆಯಲ್ಲಿ ಅದರ ಮುಂದೆ ಗೋಳೆಲ್ಲ ಹೇಳ್ಕೊಳ್ತೀವಿ, ಇದು ಮಾಡು ಇದು ಮಾಡು ಅಂತ, ಅದು ಅರ್ಥ ಆಗಲ್ಲ ಅದಕ್ಕೆ ಕಂಪ್ಯೂಟರ್ಗೆ. ಆ ಕಂಪ್ಯೂಟರ್ ಮಧ್ಯ ಕನ್ವರ್ಟರ್ ಏನ್ ಮಾಡುತ್ತೆ, ನಮ್ಮ ಭಾಷೆಯನ್ನ ಒಂದು ಕೋಡಲ್ಲಿ ಕನ್ವರ್ಟ್ ಮಾಡುತ್ತೆ. ಆ ಕೋಡನ್ನ ಆ ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುತ್ತೆ. ನಾನು ಸ್ವಲ್ಪ ನೀರು ಸೇರಿಸ್ತೇನೆ, ಒಂದು ತಿಳಿಯಾಗಿ ಹೇಳುತ್ತೇನೆ ಅಷ್ಟೇ, ಇನ್ನೇನಿಲ್ಲ. ದೇವರ ಎರಡು ರೂಪಗಳಿವೆ, ಒಂದು ಜೀವಾಂತಸ್ಥಂ ಆದ್ಯಂ, ಎಲ್ಲ ಜೀವರಾಶಿಗಳ ಒಳಗೆ ಇರುವ ರೂಪ ಒಂದು ಅಂದರು. ಎರಡನೆಯದು ಬಹಿಷ್ಠಂ ದ್ವಿತೀಯಂ, ಹೊರಗಿರುವ ರೂಪ ಅಂದರು. ಈ ಹೊರಗಿರುವ ರೂಪ ಯಾವುದು ಅಂದರೆ, ಎಲ್ಲ ಜೀವರಾಶಿಗಳನ್ನ ಇಡೀ ಬ್ರಹ್ಮಾಂಡದ ಜಡಚೇತನಗಳನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವ ರೂಪ, ನಾರಾಯಣ ರೂಪ ಏನಿದೆ ಆ ರೂಪ ಹೊರಗೆ ನಿಂತಿದೆ. ಇನ್ನೊಂದು ರೂಪ ದೇವರದ್ದು ಜೀವರ ಒಳಗೆ ಕೂತಿದೆ. ಈ ಎರಡೂ ರೂಪಗಳ ಪರಿಚಯ ಮಾಡಿಕೊಡುತ್ತಾರೆ. ಹೌದಾ, ಮತ್ತೆ ಈ ಅವತಾರ ರೂಪಗಳೆಲ್ಲ? ಈ ಹೊರಗಿರುವ ನಾರಾಯಣ ರೂಪದಿಂದ ಎಲ್ಲ ಅವತಾರ ರೂಪಗಳು ಸೃಷ್ಟಿಕಾಲದಲ್ಲಿ ಹೊರಗೆ ಬರುತ್ತೆ. ಪ್ರಳಯ ಕಾಲದಲ್ಲಿ ಆ ರೂಪದಲ್ಲೇ ಸೇರಿಬಿಡುತ್ತೆ. ಅಂದರೆ ಪ್ರಳಯ ಕಾಲದಲ್ಲಿ ಹೇಗೆ ನಾರಾಯಣ ರೂಪ ಹೊರಗೆ ಪ್ರಕಟ ಆಗಿರುತ್ತೆ, ಆ ಥರ ಅವತಾರ ರೂಪಗಳೆಲ್ಲ ಅದು ಎಲ್ಲಿಗೂ ಹೋಗಲ್ಲ, ದೇವರಲ್ಲೇ ಇರುತ್ತೆ, ಆದರೆ ಪ್ರಕಟ ಆಗಿ ಇರಲ್ಲ, ಹೊರಗೆ ಕಾಣತಾ ಇರಲ್ಲ, ಒಳಗೆ ಸೇರಿರುತ್ತೆ. ಹಾಗಾದರೆ ಪ್ರಳಯ ಕಾಲದಲ್ಲೂ ಸೃಷ್ಟಿಕಾಲದಲ್ಲೂ ಸ್ಥಿತಿ ಕಾಲದಲ್ಲೂ ಸದಾ ಕಾಲ ಇರುವ ರೂಪ ಅಂದರೆ ಯಾವುದು ಅಂದರೆ ಹೊರಗಿನ ನಾರಾಯಣ ರೂಪ. ಅವತಾರ ರೂಪಗಳು ಪ್ರಳಯ ಕಾಲದಲ್ಲಿ ಪ್ರಕಟವಾಗಿರಲ್ಲ, ಅದರ ಒಳಗೆ ಸೇರಿರುತ್ತೆ. ಸೃಷ್ಟಿಕಾಲದಲ್ಲಿರುತ್ತೆ, ಸ್ಥಿತಿ ಕಾಲದಲ್ಲಿ ಇರುತ್ತೆ, ಪ್ರಳಯದಲ್ಲಿ ಸೇರಿಬಿಡುತ್ತೆ. ಸೃಷ್ಟಿಕಾಲದಲ್ಲೂ ಪ್ರಳಯ ಕಾಲದಲ್ಲೂ ಸ್ಥಿತಿ ಕಾಲದಲ್ಲೂ ಸದಾ ನಿಂತಿರುವ ರೂಪ ನಾರಾಯಣ ರೂಪ, ಅದನ್ನ ಯಾವಾಗೂ ಕಾಣುವ ರೂಪ ಅಂದ್ರು. ಇನ್ನೊಂದು ರೂಪ ಯಾವುದಯ್ಯ ಅಂದ್ರೆ ಹೇಳ್ತಾರೆ ಜೀವಾಂತಸ್ಥಂ ಆದ್ಯಂ, ಜೀವರ ಒಳಗಿರುವ ರೂಪ ಅಂದ್ರು. ಅಲ್ಲ, ಜೀವರ ಒಳಗಿರುವ ರೂಪ ಅಂದರೆ ಜೀವ ಇದ್ದು ಅದರೊಳಗೆ ದೇವರು ಪ್ರವೇಶ ಮಾಡಬೇಕು, ಅಂದರೆ ದೇವರಿಲ್ಲದೆ ಜೀವ ಮೊದಲಿರಬೇಕು. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಪ್ಪ, ಅರ್ಥ ಆಗ. ಹಾಗಾದರೆ ಜೀವರೊಳಗೆ ಈ ಭಗವದ್ ರೂಪ ಅಂತ ಏನಿದೆ ಅದು ಯಾವಾಗಿಂದಿದೆ? ಅಂದರೆ ಜೀವ ಒಳಗಿರುವ ಈ ಭಗವದ್ ರೂಪ ಇಲ್ಲದೆ ಇದ್ದು ನಂತರ ಒಳಗೆ ಸೇರಿದ್ದೋ ದೇವ ಅಂದರೆ ಅವಾಗ ಹೇಳುತ್ತಾರೆ ಬಾಳೆಹಣ್ಣಿನ ದೃಷ್ಟಾಂತ. ಬಾಳೆಹಣ್ಣಿಗೆ ಸಿಪ್ಪೆ ಇದೆ. ಸಿಪ್ಪೆ ಹಣ್ಣು ಬಂದ ಮೇಲೆ ಸಿಪ್ಪೆ ಅಂಟಿದ್ದೋ ಸಿಪ್ಪೆ ಬಂದ ಮೇಲೆ ಹಣ್ಣು ತಯಾರಾದದ್ದೋ ಎರಡೂ ಒಟ್ಟೊಟ್ಟಿಗೆ ಬಂತು. ಯಾರೂ ಅದನ್ನು ಅಂಟಿಸಿಲ್ಲ. ಹೌದಾನೆ? ಮೆಣಸಿನಕಾಯಿ ಅದರ ಖಾರ ಯಾರಾದರೂ ಸಪರೇಟ್ ಆಗಿ ಖಾರ ತುಂಬಿದ್ರು ಅದಕ್ಕೆ? ಹಾಗೆ ಅಂದರೆ ಅನಾದಿ ಕಾಲದಿಂದ ಭಗವಂತ ಜೀವರ ಹೃದಯದಲ್ಲಿ ನಿಂತಿದ್ದಾನೆ. ಅಂದರೆ ಅರಣ್ಯಕಾಚಾರ್ಯರ ದೃಷ್ಟಿ ಎಲ್ಲಿದೆ ಅಂದರೆ ನಮ್ಮ ಹೃದಯದಲ್ಲಿ ಸದಾ ವಾಸ ಮಾಡಿಕೊಂಡಿರುವ ದೇವರ ಆ ರೂಪದ ಕಡೆಗೆ ಬರ್ತಾ ಇದೆ. ಆ ರೂಪ ಅಂದರೆ ಆ ದೇವರ ರೂಪ ನಮ್ಮಲ್ಲಿ ಸೇರಿತು ಎಂಬ ಶಬ್ದ ಪ್ರಯೋಗ ಮಾಡಲಿಕ್ಕಿಲ್ಲ. ಜೀವ ಯಾವಾಗಿಂದ ಇದ್ದಾನೋ ಆವಾಗಿಂದ ದೇವ ಇದ್ದಾನೆ. ಜೀವ ಯಾವಾಗಿಂದಿದ್ದಾನೆ, ದೇವ ಯಾವಾಗಿಂದಿದ್ದಾನೋ ಆವಾಗಿಂದ ಜೀವ ಇದ್ದೇ ಇದ್ದಾನೆ. ಹಾಗಾದರೆ ಈ ಜೀವನೊಳಗೆ ದೇವ ಅಂಬೋದು ದೇವರು ಹೋಗಿ ಸೇರಿ ಪ್ರತ್ಯೇಕ ಅಲ್ಲ, ಇನ್ಬಿಲ್ಟ್. ಇನ್ಬಿಲ್ಟ್ ಅಂತ ಹೇಳ್ತೀರಲ್ಲ ಆ ಥರ ಜೀವ ಅನಾದಿಯಿಂದಿದ್ರೆ ಅನಾದಿಯಿಂದ ಜೀವನೊಳಗೆ ಭಗವಂತ ಹಾಗೇ ಇದ್ದಾನೆ. ಯಾಕೆ ಅಂದರೆ ಜೀವನ ಶ್ವಾಸ ಕಾರ್ಯ, ಜೀವನ ಶ್ವಾಸ ನಡೆಯಬೇಕಾಗಿದೆ. ಶ್ವಾಸ ಕಾರ್ಯ ಅಲ್ಲ, ಜೀವನಿಗೆ ಶ್ವಾಸ ಇರುತ್ತಾ? ಕೆಲವು ಮತದವರು ಬಂದರು ಏನೂ ಇಲ್ಲ, ಜ್ಯೋತಿಯಂತೆ ಇದ್ಬಿಡುತ್ತೆ ಅಂತ, ನಿರಾಕಾರ ಜೀವ ಅಂತ ಹೇಳ್ತಾ ಬಂದರು. ಅದಕ್ಕೆ ತುಂಬ ಉತ್ತರ ಕೊಡ್ತಾರೆ, ಎಲ್ಲ ರೀತಿಯಲ್ಲೂ ಕೊಡುತ್ತಾರೆ. ಜೀವನಿಗೆ ಅವಯವಗಳಿವೆ, ಕೈಕಾಲು ಮೊದಲಾದ ಎಲ್ಲ ಅವಯವಗಳಿವೆ. ಆ ಜೀವ ಎಷ್ಟಿರ್ತಾನೆ ಅದರ ಪರಿಮಾಣವನ್ನು ಕೊಡುತ್ತಾರೆ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಮಾಡಿ ಅದರೊಳು ಒಂದನು ಶತವಿಭಾಗವ ಮಾಡಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು. ಅನೇಕ ಪ್ರಮಾಣಗಳು ಕೊಡ್ತಾರೆ ಅದಕ್ಕೆ. ಜೀವನ ಪರಿಮಾಣ ಎಷ್ಟು ಅಂದ್ರೆ ಅಷ್ಟು ಚಿಕ್ಕದು. ಅಂಥ ಜೀವನಿಗೆ ತಲೆ ಕೈ ಕಾಲು ಎಲ್ಲ ಇವೆ. ಅಂಥ ಜೀವನ ಕೈಯ ಹೆಬ್ಬೊಟ್ಟಿನ ನೋಡಿ, ಆ ಜೀವನಿಗೊಂದು ಕೈ, ಆ ಕೈಗೆ ಬೆರಳುಗಳು, ಬೆರಳುಗಳಲ್ಲಿ ಹೆಬ್ಬೊಟ್ಟು, ಆ ಹೆಬ್ಬೊಟ್ಟಿನ ತುದಿ. ಅದಕ್ಕೆ ಚೆನ್ನಾಗಿ ಹೇಳುತ್ತಾರೆ, ಜೀವಾಂಗುಷ್ಟಮಿತೋ ಜೀವೇ ದೇಹಾಂಗುಷ್ಟಮಿತೋ ದೇಹೇ ಅಂತ ಹೇಳುತ್ತಾರೆ. ಈ ದೇಹದಲ್ಲಿ, ಈ ದೇಹದ ಅಂಗುಷ್ಟ ಎಷ್ಟಿದೆ ಅಷ್ಟಿದ್ದಾನೆ ಭಗವಂತ. ಜೀವನಲ್ಲಿ ಜೀವನ ಅಂಗುಷ್ಟ ಎಷ್ಟಿದೆ ಅಷ್ಟೇ ಇದ್ದಾನಂತೆ. ಅದಕ್ಕೆ ಅಣೋರಣೀಯಾನ್. ಜೀವ ಪರಮಾಣುವಾದರೆ ಆ ಪರಮಾಣುವಾದ ಜೀವನದಲ್ಲಿ ಇನ್ನಷ್ಟು ಪರಮಾಣುವಾಗಿ ಒಳಗೆ ನಿಂತಿರುವ ಈ ರೂಪ ಅಂದರು. ಅಲ್ಲಿ ಪ್ರಶ್ನೆ ಬರುತ್ತೆ ನಮಗೆ, ಈ ರೂಪದ ಹೆಸರೇನು? ಅದನ್ನು ಹೇಳುತ್ತಾರೆ, ಇದಮೇವಚ ಬಿಂಬರೂಪಂ ಅಂತ ಹೇಳುತ್ತಾರೆ. ಇದನ್ನು ಬಿಂಬರೂಪ, ಬಿಂಬರೂಪ ಅಂತ ಕರೆಯುತ್ತಾರೆ. ನಾನು ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋದರೆ ಇದರ ಪ್ರಾಮುಖ್ಯತೆ ಗೊತ್ತಾಗಲ್ಲ. ಪ್ರಾಮುಖ್ಯತೆ ನಮಗೆ ಗೊತ್ತಾಗಬೇಕಾಗುತ್ತೆ. ಈಗ ದೇವರ ರೂಪಗಳಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲ. ರಾಮನು ನಮ್ಮ ಬಿಂಬಮೂರ್ತಿಯು ಒಂದೇ, ಎಲ್ಲ ರೂಪಗಳು ಒಂದೇ. ಅಂಥ ಕಾಲಕ್ಕೆ ನೀವಿದೇನೋ ಬಿಂಬ ಬಿಂಬ ಅಂತ ಒದ್ದಾಡುತ್ತೀರಲ್ಲ, ಇದ್ಯಾಕೆ? ಅದಕ್ಕೆ ಆಚಾರ್ಯರು ಸ್ಪಷ್ಟ ಉತ್ತರ ಕೊಡುತ್ತಾರೆ, ಸ್ವಯೋಗ್ಯ ಬಿಂಬ ದರ್ಶನೇನೈವ ಮುಕ್ತಿ. ಅವರವರಿಗೆ ಯೋಗ್ಯವಾದ ಬಿಂಬನ ದರ್ಶನದಿಂದಲೇನೇ ಮುಕ್ತಿ ಅಂತ ಚೆನ್ನಾಗಿ ಹೇಳುತ್ತಾರೆ ವಿಜಯದಾಸರು. ವಿಜಯದಾಸರು ಅಂದು ಕೂಡಲೇ ಅವರ ಎಚ್ಚರ ಬರಬೇಕು ನಮಗೆ. ಅಡಿಗೆಯವನ ಕೈ ಹಿಡಿದು ನಿನ್ನ ಗೋತ್ರ ಏನು ಅಂದರೆ ಅಪ್ಪನಿಗೆ ಗೊತ್ತು ಅಂತ ಹೇಳಿದ ಅಡಿಗೆಯವನ ಕೈ ಹಿಡಿದು ಕಲ್ಲೂರು ಸುಬ್ಬಣಾಚಾರ್ಯರು, ಪ್ರಖ್ಯಾತ ಪಂಡಿತರು, ಆಗಿನ ಸುಧಾ ಪಂಡಿತರು, ಅವರಿಗೆ ಅರ್ಥ ಆಗದೇ ಇರುವ ಭಾಗವನ್ನ ಅಡಿಗೆಯವನ ಕೈಯಲ್ಲಿ ಅನುವಾದ ಮಾಡಿಸಿದ ಮಹಾಜ್ಞಾನಿಗಳವರು. ಅವರ ಸುಳಾದಿಗಳು ಅಂದರೆ ಪೂರ್ಣವಾದ ಶಾಸ್ತ್ರ ಪ್ರಪಂಚವನ್ನೆಲ್ಲ ಕೊಟ್ಟರು, ಅಷ್ಟೇ ಅಲ್ಲದೆ ಅನುಭವದ ನುಡಿಗಳನ್ನ ಆಡ್ತಾ ಬರ್ತಾರೆ. ಅದರಲ್ಲಿ ಒಂದು ಮಾತು ಹೇಳುತ್ತಾರೆ, ಅವರು ಒಂದು ಸಲ ಧ್ಯಾನಕ್ಕೆ ಕೂತಾಗ ಸುಳಾದಿಯೇ ಬರುತ್ತೆ, ಸುಳಾದಿಯಲ್ಲಿ ಹೇಳುತ್ತಾರೆ, ಅವರು ಧ್ಯಾನಕ್ಕೆ ಕೂತಾಗ ಭಗವಂತ ವಿಠ್ಠಲ ರೂಪದಿಂದ ಬಂದ ಕುದುರೆ ಮೇಲೆ ಬಂದ, ಇವರ ಮೇಲಕ್ಕೆ ಕುದುರೆ ತಂದ, ಹೆದರಿಸಿದ. ಯಾಕೆ ಹೆದರಿಸ್ತಾ ಇದೆಯಾ, ಈ ರೂಪ ಯಾಕೆ ಚಿಂತನೆ ಮಾಡುತ್ತಾ ಇಲ್ಲ, ಇವರು ಮಾಡುತ್ತಾ ಇದ್ದದ್ದೇನು, ಒಳಗಿನ ಬಿಂಬರೂಪ ಚಿಂತನೆ ಮಾಡ್ತಾ ಕೂತಿದ್ರು. ಆವಾಗ ಈ ಹೊರಗಿನ ರೂಪದಿಂದ ಬಂದು ಇದನ್ನಲ್ಲ ಉತ್ತರ ಬಹಳ ಚೆನ್ನಾಗಿ ಅವ್ರು ಕೊಡತಾ ಹೋಗ್ತಾರೆ. ಹರಿಯೇ, ನಿನ್ನ ರೂಪಗಳೆಷ್ಟು? ಅನಂತ ರೂಪಗಳು. ಅನಂತ ರೂಪಗಳಲ್ಲಿ ಒಂದೊಂದು ರೂಪ ಮುಂದಿಟ್ಟುಕೊಂಡು, ಅನಂತ ರೂಪಗಳಲ್ಲಿ ಒಂದೊಂದು ರೂಪ ಮುಂದಿಟ್ಟುಕೊಂಡು ಅದರ ಗುಣ, ಅದರ ಕ್ರಿಯ, ಅದರ ರೂಪ, ನಾನು ಒಂದೊಂದನ್ನು ಒಂದು ಕಲ್ಪ ಪರ್ಯಂತ ಉಪಾಸನೆ ಮಾಡುತ್ತಾ, ಅನಂತ ರೂಪಗಳು ಉಪಾಸನೆ ಮಾಡಿದರೂ ಕೂಡ ಮೋಕ್ಷ ಕೊಡಲ್ಲ ಅಂತ ನೀನೇ ಶಾಸ್ತ್ರದಲ್ಲಿ ಹೇಳಿದಾಗ, ಈ ರೂಪದ ಉಪಾಸನೆ ಬಿಟ್ಟು ಬೇರೆ ರೀತಿ ಸಾಧ್ಯವಿಲ್ಲ ಅಂತ ನೀನೇ ಹೇಳಿದಾಗ ಇದು ನೀನೇ ಮಾಡಿದ ತೃಪ್ತಿ. ಅಂಥ ಕಾಲಕ್ಕೆ ಅದನ್ನು ಮೀರಿ ನಿನ್ನ ರೂಪವನ್ನು ಚಿಂತನೆ ಮಾಡುವಾಗ ಬೇರೆ ಯಾಕೆ ಮಾಡಲ್ಲ ಅಂತ ಯಾಕೆ ಕೇಳುತ್ತಿ ಹರಿಯ? ಅದರಿಂದ ನೀನು ಹೀಗೆ ಕೇಳು ಸರಿಯಲ್ಲ ಅಂತ ದೇವರಿಗೆ ಉತ್ತರ ಕೊಟ್ಟ ರೀತಿಯಲ್ಲಿ ಸುಳಾದಿಯನ್ನು ರಚನೆ ಮಾಡುತ್ತಾರೆ. ಹಾಗೆ ನಮ್ಮ ಅರಣ್ಯಕಾಚಾರ್ಯರು ಚೆನ್ನಾಗಿ ಹೇಳುತ್ತಾ ಬರ್ತಾರೆ. ಅದನ್ನು ಇಲ್ಲಿ ಪ್ರಶ್ನೆ ಉಳಿಯುತ್ತೆ, ರಾಮ ಒಳಗಿರೋ ಬಿಂಬ ಇಬ್ಬರೂ ಒಂದೇ ಅಲ್ಲ, ಇಬ್ಬರೂ ಒಂದೇ ಆದಾಗ ಆ ರೂಪವನ್ನೇ ಯಾಕೆ ಚಿಂತನೆ ಮಾಡಬೇಕು, ಬಿಂಬ ರೂಪವನ್ನ? ಹೊರಗಿನ ರಾಮಕೃಷ್ಣಾದಿ ರೂಪಗಳ ಚಿಂತನೆ ಮಾಡಿದರೆ ಆಯ್ತಲ್ಲ ಅಂತ ಪ್ರಶ್ನೆ ಬಂದೀತು. ಅದಕ್ಕೆ ಆಚಾರ್ಯರು ಹೇಳುತ್ತಾರೆ, ನಮ್ಮ ನೀತ ಗುರುಗಳು ಬಂದು ಇಲ್ಲಿ ಸ್ವಲ್ಪ ನಮಗೆ ಅಪಾರ್ಥ ಆಗ್ತಾ ಬರುತ್ತೆ, ಬಿಂಬೋಪಾಸನ ಎಂಬ ಶಬ್ದ ಬಂದ ಕೂಡಲೇ ನಮ್ಮ ಬಾಯಲ್ಲಿ ಬರುವುದು ಹೀಗಿದೆ. ಆಚಾರ್ಯರು ಹೇಳಿದ್ದಾರೆ, ನೀತ ಗುರುಗಳು ಬಂದ ಮೇಲೆ ಬಿಂಬೋಪಾಸನ, ಅಷ್ಟರ ಪರ್ಯಂತ ಹೇಗೆ ಅಂದರೆ ರಾಮಕೃಷ್ಣಾದಿ ರೂಪೇಣ ಅಂತ ಆಚಾರ್ಯ ಹೇಳುತ್ತಾರೆ. ಅದಕ್ಕೆ ನಾವು ತಿಳ್ಕೊಂಡದ್ದು ಹೇಗೆ ಅಂದರೆ, ನೀತ ಗುರುಗಳು ಬರುವ ಪರ್ಯಂತ ಬಿಂಬ ಶಬ್ದ ಇಲ್ಲ ಅಂದರೆ ಬಿಂಬ ಗೊತ್ತಿಲ್ಲ, ಅವನ ರೂಪ ಗೊತ್ತಿಲ್ಲ, ಗುಣ ಗೊತ್ತಿಲ್ಲ, ಕ್ರಿಯಾ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದರಿಂದ ಬಿಂಬನ ಚಿಂತನೆ ನೀತ ಗುರುಗಳು ಬರುವ ಪರ್ಯಂತ ಇಲ್ಲ. ಮತ್ತೇನು, ಅಷ್ಟರ ಪರ್ಯಂತ ರಾಮಕೃಷ್ಣಾದಿ ರೂಪಗಳ ಚಿಂತನ ಅಂದ್ರು. ಅದಕ್ಕೆ ನಾವಂದುಕೊಂಡವು ತ್ರೇತಾಯುಗದ ರಾಮಚಂದ್ರ, ದ್ವಾಪರ ಯುಗದ ಕೃಷ್ಣ, ಆ ರೂಪಗಳ ಚಿಂತನೆ ನಾವು ಮಾಡಬೇಕು ಪೂಜಾ ಕಾಲಕ್ಕೆ ಎಲ್ಲ ಕಾಲಕ್ಕೆ ಅಂತ ನಾವು ತಿಳಿಯುತ್ತಾ ಬಂದು. ಆದರೆ ನಿತ್ಯ ನಡೆಯೋದೇನು ನೋಡಿ, ಆನ್ಮೀಕ ಮಂಜರಿಯಲ್ಲೇ ಕೊಟ್ಟಿರ್ತಾರೆ, ಎಲ್ಲ ಕಡೆ ಒಂದು ಪ್ರತಿಮಾ ನೀವಿಟ್ಟುಕೊಂಡ್ರೆ ಪ್ರತಿಮಾದಲ್ಲಿ ಆವಾಹನೆ ಯಾವ ಮೂರ್ತಿಯನ್ನ ಮಾಡುತ್ತೀರಾ? ರಾಮಮೂರ್ತಿ ಇಟ್ಟುಕೊಂಡಿದ್ದೀರಾ. ಮಾಡೋ ಕಾಲಕ್ಕೆ ತ್ರೇತಾಯುಗದ ರಾಮಚಂದ್ರ ಬಾರಯ್ಯ ಅಂತ ಕರೀತೀರಾ? ಕರಿಯಲ್ಲ. ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಆಚಾರ್ಯರೇ, ಕೊಟ್ಟಿದ್ದಾರೆ ತಂತ್ರಸಾರದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಏನದು, ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ನೀನು ಬಾರಯ್ಯ ಅಂತ ಕರೆಯೋದು. ಆವಾಗ ಪ್ರಶ್ನೆ ಬರುತ್ತೆ, ನೀತ ಗುರುಗಳು ಬರಲೇ ಇಲ್ಲ, ಬಿಂಬನ ರೂಪದ ಪರಿಚಯ ಮಾಡಿಕೊಟ್ಟಿಲ್ಲ, ಗುಣದ ಪರಿಚಯ ಮಾಡಿಕೊಟ್ಟಿಲ್ಲ, ಕ್ರಿಯೆಗಳ ಪರಿಚಯ ಮಾಡಿಕೊಟ್ಟಿಲ್ಲ, ಬಿಂಬನನ್ನು ಹೇಗೆ ಆ ಪ್ರತಿಮಾದಲ್ಲಿ ಕರೆಯೋದು, ಬಿಂಬೋಪಾಸನೆ ಕೂಡುತ್ತಾ? ಈಗ ಮಾಡಿದ್ದೇನು, ಪ್ರತಿಮಾದಲ್ಲಿ ಬಿಂಬನನ್ನು ಕರೆದು ಉಪಾಸನೆ ಮಾಡಿದ್ದು, ಮತ್ತೆ ಬಿಂಬೋಪಾಸನೆ ಕೂಡುತ್ತಾ ಅಂದರೆ? ಅದಕ್ಕೆ ಆಚಾರ್ಯರ ಮಾತು ಅಲ್ಲಿ ಅನ್ವಯ ಹೀಗಾಗುತ್ತೆ, ರಾಮಕೃಷ್ಣಾದಿ ರೂಪೇಣ ಬಿಂಬೋಪಾಸನ. ಅರ್ಥ ಹೀಗಿದೆ ನೋಡಿ, ನಾವು ಆ ರಾಮನ ಪ್ರತಿಮೆಯಲ್ಲಿ ಬಿಂಬನನ್ನು ಕರೆದರೆ ಇದಕ್ಕೊಂದು ದೃಷ್ಟಾಂತ ಕೊಡುತ್ತಾರೆ, ನವನಾರೀಕುಂಜರ ಅಂತ. ನವನಾರೀಕುಂಜರ ದೃಷ್ಟಾಂತ, ಈ ಹೆಣ್ಣು ಮಕ್ಕಳ ಚಿತ್ರ ಬಿಡಿಸಿದ್ದು, ಆ ಹೆಣ್ಣು ಮಕ್ಕಳ ಎಲ್ಲ ಚಿತ್ರವನ್ನ ಒಂದಕ್ಕೊಂದು ಜೋಡಿಸಿದಂತೆ, ಒಬ್ಬರಿಗೊಬ್ಬರು ಜೋಡಿಸಿದಂತೆ ಬಿಡಿಸಿದರೆ ಒಳಗೆಲ್ಲ 9 ಹೆಣ್ಣು ಮಕ್ಕಳ ಚಿತ್ರ, ಮೇಲ್ನೋಟಕ್ಕೆ ನೋಡಿದರೆ ಆನೆಯಂತೆ ಕಾಣುತ್ತೆ. ಹೌದ್ ತಾನೆ? ಹಾಗೆ ದೇವರ ಒಂದೊಂದು ರೂಪ ಅನಂತ ರೂಪಗಳಿಂದ ನವ ನಾರೀ ಕುಂಜರದಂತೆ ಇದೆ ಅಂದ್ರು. ಇಲ್ಲಿ ಕೂಡ ಹೇಳುತ್ತಾರೆ, ನಿಮಗೆ ಅರ್ಥ ಆಗಬೇಕಾದ್ರೆ ಸಕ್ಕರೆ ಗೊಂಬೆಗಳು ಕೊಟ್ಟೆ, ಯಾವುದು ಯಾವುದಾದ್ರೂ ತಗೊಳ್ಳಿ, ಒಂದು ರೂಪದ್ದು ಕಾಗೆಯೋ ಕೋಳಿಯೋ ಯಾವುದು, ಸಕ್ಕರೆ ಗೊಂಬೆಗಳು ಕೊಟ್ಟೆ, ಒಂದು 100 ಕೊಟ್ಟೆ, ಹಾಗೆ ಅಂಟನ್ನು ಕೊಟ್ಟೆ. ಎಲ್ಲ ಸೇರಿಸಿ ಪುಡಿ ಮಾಡಬಾರ್ದು, ಅದು ಹಾಗೆ ಇರಬೇಕು. ಹೇಗೆ ಬೇಕಾದ್ರೂ ಸೇರಿಸ್ಬೋದು. ಸೇರಿಸಿ ಒಂದು ರಾಮನ ಗೊಂಬೆ ಮಾಡಿ ಅಂದೆ. ಹೌದ್ ತಾನೆ, ಮಾಡಿದ್ದೀರಾ. ಮೇಲ್ನೋಟಕ್ಕೆ ಹೇಗಿದೆ ರಾಮ? ರಾಮನ ಮೈ ತುಂಬ ಏನಿವೆ, ಈ ಕಾಗೆ ಗೊಂಬೆಗಳೇ ಕೂತಿವೆ. ಅಂದ್ರೆ ಅನೇಕ ಕಾಗೆ ಗೊಂಬೆಗಳಿಂದ ಕೂಡಿದ ರಾಮಚಂದ್ರ ಬಂದ. ಯಾಕೆ ಕಾಗೆ ಅಂತ ಬಂತು ಅಂದ್ರೆ, ವಿಜಯದಾಸರ ಚರಿತ್ರೆಯಲ್ಲಿ ಬರುತ್ತೆ, ಅವರು ಒಂದು ಕಡೆ ಆದವಾನಿಯಲ್ಲಿ ಹಾದಿಯಲ್ಲಿ ಹೋಗ್ತಾ ಇದ್ದರೆ ಒಬ್ಬ ಬ್ರಾಹ್ಮಣ ಪುರಾಣ ಹೇಳ್ತಾ ಇದ್ದ. ಅದನ್ನು ನೋಡಿ ಅವರು ಶಿಷ್ಯರಿಗೆ, ಆ ಬ್ರಾಹ್ಮಣನಿಗೆ ಕೇಳಿಸುವಂತೆ ಶಿಷ್ಯರಿಗೆ ಗಟ್ಟಿಯಾಗಿ ಹೇಳಿದ್ರು, ನೋಡಿ ಕಾಗೆ ಪುರಾಣ ಆಗ್ತಾ ಇದೆ. ಆ ಬ್ರಾಹ್ಮಣನಿಗೆ ಕೇಳಿಸ್ತು, ಕಾಗೆ ಪುರಾಣ ಅಂದ್ರೆ ಪುರಾಣ ಹೇಳ್ತಾ ಇದ್ದಾನೆ ಅಂತ ಮೇಲ್ನೋಟದ ಅರ್ಥ. ಆ ಬ್ರಾಹ್ಮಣ ಕೇಳಿಸಿದರೆ ದಾಸರ ಮೇಲೆ ಒಳ್ಳೆ ಗುರಿ ಅವನಿಗೆ ಬಂದ. ದಾಸರ ಹತ್ರ ಏಕಾಂತವಲ್ಲಿ ಕಾಲಿಗೆ ಬಿದ್ದ, ಸ್ವಾಮಿ ಅಷ್ಟು ಅನರ್ಥವಾಗಿ ಹೇಳ್ತಾ ಇದ್ದೀನ, ದಯವಿಟ್ಟು ತಪ್ಪಿದ್ರೆ ತಿದ್ದಬೇಕು. ಅವಾಗ ದಾಸರು ಹೇಳುತ್ತಾರೆ, ಅಯ್ಯ ನೀನು ಹೇಳಿದ ಪುರಾಣ ಕಾಗೆ ಪುರಾಣ ಅಂತ ಹೇಳಿಲ್ಲ, ಆ ದೃಷ್ಟಿಯಲ್ಲಿ ಹೇಳಿಲ್ಲ, ನಿನ್ನ ಸ್ವರೂಪಕ್ಕಾಗೆ ಅದಕ್ಕೆ ಕಾಗೆ ಪುರಾಣ ಅಂತ ಹೇಳಿದೆ. ಹಾಗೆ ಅವರು ಜಾತಿಸ್ಮರಣಶೀಲರು, ಮಹಾನ್ ಜ್ಞಾನಿಗಳು. ಆ ಒಳಗಿರತಕ್ಕಂಥ ಜೀವಿಯ ರೂಪ ಎಂಥದ್ದು ನೋಡಿ ಹೇಳತಕ್ಕಂಥವರು. ಈಗ ನಮ್ಮ ಬಿಂಬಮೂರ್ತಿ ಅಂದ್ರೆ ಯಾವ ಆಕಾರದಲ್ಲಿರ್ತಾರೆ ಅದನ್ನ ಚೆನ್ನಾಗಿ ಬಿಡಿಸ್ತಾರೆ. ಜೀವನಂಗುಷ್ಟಾಗ್ರ ಮೂರುತಿ, ಜೀವನಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಮೂರ್ತಿ, ಜೀವಾಕಾರ ಮೂರ್ತಿಗಳು ಅಂತ ಹೇಳ್ತಾರೆ. ಜೀವನ ಆಕಾರ ಹೇಗಿರುತ್ತೆ ಆ ಆಕಾರದಲ್ಲೇ ಭಗವಂತ ನಿಂತಿರ್ತಾನೆ. ಇಲ್ಲಿ ನಾವು ಬಿಂಬನನ್ನ ಪ್ರತಿಮೆಯಲ್ಲಿ ಕರೆದಾಗ ದೃಷ್ಟಾಂತಕ್ಕೆ ನಮ್ಮ ಆಕಾರ ಕಾಗೆ ಅಂದುಕೊಳ್ಳಿ, ಅಂಥ ಆಕಾರದಲ್ಲಿ ಭಗವಂತ ಇದ್ದಾನೆ, ಯಾವುದು ನಮ್ಗೆ ಗೊತ್ತಿಲ್ಲ. ನಾವು ಆ ಪ್ರತಿಮೆಯಲ್ಲಿ ಕರೆದರೆ ಅವಾಗ ಆ ಬಿಂಬ ರೂಪಿ ಅಂಥ ಚಿಕ್ಕ ಚಿಕ್ಕ ರೂಪಗಳಿಂದ ಆ ಪ್ರತಿಮೆಯಲ್ಲಿ ಆ ಆಕಾರದಲ್ಲಿ ತುಂಬಿ ನಿಲ್ಲತಾನೆ. ಅವಾಗೇನಾಯಿತು, ಬಿಂಬಾತ್ಮಕ ರಾಮಚಂದ್ರ ರೂಪ ಅಲ್ಲಿ ನಿಂತಿತು. ಅದನ್ನ ನಾವು ಉಪಾಸನೆ ಮಾಡುವುದು ಅಷ್ಟೇ ಹೊರತು ತ್ರೇತಾಯುಗದ ರಾಮಚಂದ್ರನನ್ನು ಕರೆದಲ್ಲ. ಯಾಕೆ ಒದ್ದಾಟ? ಆ ರಾಮಚಂದ್ರನಿಗೂ ಈ ಬಿಂಬ ರೂಪಗಳಿಂದ ತಯಾರಾದ ಅಂದ್ರೆ ನಿಂತ ಈ ರಾಮಚಂದ್ರನಿಗೂ ವ್ಯತ್ಯಾಸ ಇದೆಯಾ ಇಲ್ವಾ? ವ್ಯತ್ಯಾಸ ಚೂರು ಇಲ್ಲ, ಇದೆ. ಹೇಗೆ ಅಂದರೆ, ಇಷ್ಟೇ ನಿಮಗೆ ದೃಷ್ಟಾಂತ ಕೊಡಬೇಕಾದ್ರೆ, ಇಬ್ಬರು ವ್ಯಕ್ತಿಗಳು ಬರ್ತಾ ಇದ್ದಾರೆ, ಜಗತ್ತಿಗೆಲ್ಲ ಗೊತ್ತು ಅವರಿಬ್ಬರು ಕೂಡ ಕೋಟೀಶ್ವರರು ಅಂತ, ತುಂಬಾ ದುಡ್ಡಿದೆ. ಒಬ್ಬ ವ್ಯಕ್ತಿ ಮೈ ತುಂಬ ಹಾರಗಳು ಎಲ್ಲ ಹಾಕೊಂಡು ಬಂದಿದ್ದಾನೆ, ಬಂಗಾರ ಸರ, ಮೈಯಲ್ಲಿ ಎಲ್ಲಿ ನೋಡಿದ್ರು ಬಂಗಾರ. ಇನ್ನೊಬ್ಬ ವ್ಯಕ್ತಿ ಮೈಯಲ್ಲಿ ಏನೂ ಇಲ್ಲ, ಬರೀ ಒಂದು ವಸ್ತ್ರ ಹಾಕೊಂಡು ಬಂದ. ಆ ವ್ಯಕ್ತಿ ಹಾಗೆ ಹಾಕೊಂಡು ಬಂದಷ್ಟು ಮಾತ್ರಕ್ಕೆ ಆ ವ್ಯಕ್ತಿಯನ್ನ ಕೋಟೀಶ್ವರ ಅಲ್ಲ ಅಂತ ಯಾರಾದರೂ ಹೇಳ್ತಾರ? ಹಾರ ಹಾಕೊಂಡವನು ಹೇಗೋ, ಹಾರ ಹಾಕೊಳ್ಳದೆ ಇರುವವನೂ ಕೋಟೀಶ್ವರನೇ. ಹಾಗೆ ಇಲ್ಲಿ ಈ ತ್ರೇತಾಯುಗದ ರಾಮಚಂದ್ರ ಮೂರ್ತಿ ಅಂತ ಏನು ಹೇಳುತ್ತಾರೆ ಆ ಮೂರ್ತಿಗೂ ನಮ್ಮ ಬಿಂಬ ಮೂರ್ತಿಗೂ ವ್ಯತ್ಯಾಸ ಇಲ್ಲ, ಇದೆ. ಹೇಗೆ? ಇವನು ಅನಂತ ಗುಣ ಪರಿಪೂರ್ಣ, ಅನಂತ ಶಕ್ತ. ನಮ್ಮ ಒಳಗಿರುವ ಬಿಂಬ ಮೂರ್ತಿಯು ಅನಂತ ಗುಣ ಪರಿಪೂರ್ಣ, ಅನಂತ ಶಕ್ತ. ಇಲ್ಲಿ ನಿದ್ದೆ ಬರ್ತಾ ಇದೆಯಾ? ಇಲ್ಲಲ್ಲ, ಯಾಕಂದ್ರೆ ನಂಗೆ ಜೋಕ್ ಹಾಕ್ಲಿಕ್ಕೆ ಬರಲ್ಲ. ಅದಕ್ಕೆ ಇದು ವಿಷಯ ಹೀಗಿದೆ, ತಿಳ್ಕೊಂಡ್ರೆ ಇದೆಂಥದ್ದು ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ, ಈ ಪೆನ್ಸಿರಿನ್ ಇಂಜೆಕ್ಷನ್ ಅಂತ, ಈ TT ಇಂಜೆಕ್ಷನ್ ಅಂತ ಬರುತ್ತೆ, ಚಿಕ್ಕದಿರುತ್ತೆ, ಇಟ್ಟ ಕೂಡಲೇ ಮುಗಿದೋಗುತ್ತೆ. ಖುಷಿಯೋ ಖುಷಿ, ಪೇಷಂಟ್ಗೂ ಖುಷಿ, ಡಾಕ್ಟರ್ಗೂ ಖುಷಿ, ಬೇಗ ಕಳಿಸ್ಬೋದು, ದುಡ್ಡು ಬರುತ್ತೆ ಅಂತ. ಇನ್ನೊಂದು ಇಂಜೆಕ್ಷನ್ ಇರುತ್ತೆ, ಯಾವುದು, ಈ ಪೆನ್ಸಿಲಿನ್ ಅಂತ, ಆ ಸಿರಂಜಿ ದೊಡ್ಡದಿರುತ್ತೆ, ಆ ಎಮ್ಮೆ ಕೊಡುವಷ್ಟು, ಹಾಗೆ ಅದರ ಸೂಜಿಯು ದಪ್ಪಕ್ಕಿರುತ್ತೆ. ಇಂಜೆಕ್ಷನ್ ಹೇಗಿರುತ್ತೆ, ನೀರಿನಂತೆ ಇರಲ್ಲ, ಎಣ್ಣೆಯಂತಿರುತ್ತೆ. ಆಯಿಲ್ ಇಂಜೆಕ್ಷನ್ ಅದು. ಅದು ಕೊಡೋ ಕಾಲಕ್ಕೆ ಹೇಗೆ ಕೊಡ್ತಾರೆ ಅಂದರೆ, ಆ ಕೊಡೋದೇ 10 ನಿಮಿಷ ಹಿಡಿಯುತ್ತೆ, ನಿಧಾನವಾಗಿ ಕೊಡಬೇಕು. ಅವನಿಗೆ ಬಂದ ನೋವಿಗಿಂತ ಆ ಇಂಜೆಕ್ಷನ್ ನೋವೇ ಜಾಸ್ತಿ ಇರುತ್ತೆ. ಆದರೆ ಅದು ಒಮ್ಮೆ ದೇಹದಲ್ಲಿ ಇಳದರೆ 24 ದಿವಸಗಳ ಕಾಲ ಕೆಲಸ ಮಾಡುತ್ತದೆ. 24 ದಿವಸಗಳ ಕಾಲ ಕೆಲಸ ಮಾಡುತ್ತೆ ಈ TT ಇಂಜೆಕ್ಷನ್, ಸ್ವಲ್ಪ ಕಾಲವೇ, ಎಷ್ಟು ಹೆಚ್ಚಿಲ್ಲ. ಹಾಗೆ ನಾವು ಶಾಸ್ತ್ರ ನೋಡೋ ಕಾಲಕ್ಕೆ ಮತ್ತೆ 4 ಜೋಕು ಎಲ್ಲ ಸರಿ ಹಾ 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 ಅಂತ ಹೋಗ್ಬಿಡ್ತೀವಲ್ಲ, TT ಇಂಜೆಕ್ಷನ್ ಸರಿ ಕೆಲಸ ಮಾಡಲ್ಲ. ಪ್ರಮೇಯ ಭಾಗ ಆಯಿಲ್ ಇಂಜೆಕ್ಷನ್ ಹೌದು, ಕೇಳೋ ಕಾಲಕ್ಕೆ ನಿದ್ದೆ ಬರುತ್ತೆ, ತುಕುಡಿಗೆ ಬರುತ್ತೆ, ಎಲ್ಲ ಇರುತ್ತೆ. ಇಲ್ಲ ಅಂದಿಲ್ಲ, ಚೂರು ತಡ್ಕೊಂಡು ಇದು ಬೇಕೇ ಬೇಕು ಅಂತ ಕೂತರ ಒಳಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಶುರು ಆಯಿತಾ, ಅದ್ಭುತ ಆಗಿರುತ್ತೆ. ಯಾಕಂದ್ರೆ ನನ್ನ ಬಾಧೆ ಏನು, ನಾನೊಬ್ಬನೇ ಎದ್ದಿರ್ತೇನೆ, ನೀವೆಲ್ಲ ಮಲಗಿಬಿಟ್ರೆ ಗತಿ ಏನು, ನಿಮ್ಮನ್ನು ಎಬ್ಸೋ ರೀತಿಯಲ್ಲಿ ನಂಗೆ ಗೊತ್ತಿಲ್ಲ. ನಾನು ಜೋಕ್ ಹಾಕ್ಲಿಕ್ಕೆ ನಾನು ಕಲ್ತಿಲ್ಲ ನಿಜವಾಗಿ, ಅದು ನಮ್ಗೆ ಬರಲ್ಲ. ಅದೊಂದು ಅಪರೂಪ ವಿದ್ಯೆ, ಸ್ಪಾಂಟೇನಿಯಸ್ ಆಗಿ ಜೋಕ್ ಹಾಕ್ತಾರೆ, ನಂಗದು ಬರೋದೇ ಇಲ್ಲ. ಸ್ವಾಮಿ ಕೊಟ್ಟಿಲ್ಲ, ಏನ್ ಮಾಡ್ಲಿ, ಅದಕ್ಕೆ ಇದ್ದದ್ದು ಹೇಳ್ತಾ ಇದ್ದೇನೆ. ಇಷ್ಟು ಆ ತ್ರೇತಾಯುಗದ ರಾಮಚಂದ್ರ ಮೂರ್ತಿ ಏನಿದ್ದಾನೆ, ನಮ್ಮೊಳಗೆ ಬಿಂಬಮೂರ್ತಿ ಏನಿದ್ದಾನೆ, ಇಬ್ಬರು ಒಂದೇ, ಅದರಲ್ಲಿ ಯಾವ ಡೌಟು ಇಲ್ಲ. ಆದರೆ ಈ ಗುಣಗಳೇನಿವೆ, ಶಕ್ತಿ ಏನಿದೆ, ಅದನ್ನ ದೇವ ಹೊರಗೆ ಹಾಕೋದು, ಪ್ರಕಟ ಮಾಡೋದರಲ್ಲೇ ವ್ಯತ್ಯಾಸ ಅಂದ್ರು. ಒಮ್ಮೆ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿಕೊಂಡು ಕ್ಷೀರಸಾಗರ ದಡದಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ, ಸ್ವಾಮಿ ಪ್ರತ್ಯಕ್ಷನಾಗುವಂತ. ಸ್ವಾಮಿ ಪ್ರತ್ಯಕ್ಷನಾದ, ಆದ ಕೂಡಲೇ ಆತನ ತೇಜಸ್ಸನ್ನ ಧಾರಣೆ ಮಾಡುವ ತಾಕತ್ತು ಯಾರಿಗೂ ಇಲ್ಲ. ಏನು ಮಾಡಿದ್ರು, ಎಲ್ಲರೂ ಹಿಂದಕ್ಕೆ ತಾವಾಗಿ ಸರಿದು ಹೋದ್ರು. ಮೊದಲು ನಿಂತವರು ಯಾರಯ್ಯ ಅಂದ್ರೆ ಬ್ರಹ್ಮದೇವರು ಮಾತ್ರ ಹತ್ತಿರದಲ್ಲಿ, ತದನಂತರ ರುದ್ರಾದಿಗಳು, ತದನಂತರ ಆ ತೇಜಸ್ಸನ್ನ ಧಾರಣೆ ಮಾಡುವ ತಾಕತ್ತು ಅಷ್ಟು ಕಡಿಮೆ ಆಯಿತು. ಅದನ್ನೇ ತಾರತಮ್ಯ ಅಂದ್ರು. ಅಂಥದ್ದಿದ್ರೆ ಮತ್ತೆ ರಾಮಚಂದ್ರನಾಗಿ, ತ್ರೇತಾಯುಗದ ರಾಮಚಂದ್ರನಾಗಿ ಬಂದ ಆ ಸ್ವಾಮಿಯನ್ನ ಉಪಾಸನೆ ಮಾಡಬೇಕಾದರೆ ಎಂಥ ಶಕ್ತಿ ಪ್ರಕಟ ಮಾಡಿದ, ಎಂಥ ಗುಣಗಳು ಪ್ರಕಟ ಮಾಡಿದ, ಏನೇನಿದೆ ಅದನ್ನ ಉಪಾಸನೆ ಮಾಡುವ ತಾಕತ್ತು ನಮಗಿದೆಯಾ? ಇಲ್ಲ, ರುಜುಗಣಸ್ಥರಿಗೆ ಮಾತ್ರ. ಮತ್ತೆ ನಾವು ರಾಮ ರಾಮ ಅಂತೀವಲ್ಲ, ಸ್ಮರಣೆಗೂ ಉಪಾಸನೆಗೂ ಬಹಳ ವ್ಯತ್ಯಾಸ. ಇಲ್ಲಿ ಏನಾಗ್ತಾ ಇರುತ್ತೆ, ನಾವು ಸರ್ವತ್ರ ಭಗವಂತನ ಸ್ಮರಣೆ ಬರ್ತಾ ಇರುತ್ತೆ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಯಾರಿಗಾದ್ರೂ ಹೇಳ್ತೀವಿ. ನಾವು ಸರ್ವತ್ರ ದೇವರ ಸ್ಮರಣೆ ಮಾಡ್ತಾ ಇದ್ವಿ, ಅಯ್ಯೋ ಅದು ಯಾಕ್ತೋಪಾಸನೆ, ಅದು ಬ್ರಹ್ಮದೇವರಿಗೆ, ನಿಮಗಲ್ಲ ಅಂತ ಹೇಳಿಬಿಡ್ತೇವೆ. ಅಲ್ಲ, ಉಪಾಸನೆ ಮಾಡುತ್ತಾ ಇಲ್ಲ, ಸರ್ವತ್ರ ಇರುವ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಯೋಗ್ಯತೆ ನಮಗಿದೆ. ಎಷ್ಟು ಮಾಡುತ್ತೀವಿ ಮಹಾ, ಬಿಟ್ಟು ಮಾಡುತ್ತೀವಿ. ಉಪಾಸನೆ ಬ್ರಹ್ಮದೇವರಿಗೆ ಮಾತ್ರ. ಹಾಗೆ ರಾಮಕೃಷ್ಣಾದಿ ರೂಪಗಳ ಉಪಾಸನೆ ಬ್ರಹ್ಮಾದಿ ರುಜುಗಳಿಗೆ ಮಾತ್ರ, ತದನಂತರ ಬರುವ ದೇವತೆಗಳಿಗೆ, ನಮ್ಮಂಥವರಿಗಲ್ಲ. ಅದಕ್ಕೇನು ಮಾಡಿದರು, ಒಂದ ಬಿಂಬ ಹೇಗಿದ್ದಾನೆ ಅಂದರೆ, ನಮ್ಮ ಬಿಂಬಮೂರ್ತಿ ಈ ಜೀವನದಲ್ಲಿ ಅನಂತ ಜನ್ಮಗಳು ಬರ್ತಾ ಇದ್ರೆ ಆಯಾ ಜನ್ಮದಲ್ಲಿ ಈ ಜೀವನದಲ್ಲಿ ಎಷ್ಟೆಷ್ಟು ಗುಣಗಳು ಪ್ರಕಟ ಆಗಬೇಕು, ಎಷ್ಟೆಷ್ಟು ಜ್ಞಾನ ಪ್ರಕಟ ಆಗಬೇಕು, ಅಷ್ಟೇ ತನ್ನ ಜ್ಞಾನಗಳು ಪ್ರಕಟ ಮಾಡುತ್ತಾನೆ. ಅದಕ್ಕೆ ಅರಣ್ಯಕಾಚಾರ್ಯ ಒಂದು ಮಾತು ಹೇಳುತ್ತಾರೆ, ಬಿಂಬ ಗುಣಕ್ರಿಯಾದಿ ಬಿರೇವ ಗುಣಕ್ರಿಯಾದಿ ಮಾನ್ ಭವತಿ. ಗೀತಾಭಾಷ್ಯದಲ್ಲಿ ಆಚಾರ್ಯ ಹೇಳಿಬಿಡ್ತಾರೆ, ಚೆನ್ನಾಗಿ ಹೇಳ್ತಾರೆ, ಬಿಂಬಕ್ರಿಯ ಏವ ಕ್ರಿಯಾವಾನ್ ಜೀವ ಬಿಂಬನ ಕ್ರಿಯಾ ನಡೆದರೆ ಆಗುತ್ತೆ. ಅಲ್ಲ, ಬರೀ ಕ್ರಿಯಾದೆ ಮಾತ್ರನ, ಇಲ್ಲ, ಗುಣಕ್ರಿಯಾದಿ ಬಿರೇವ ಗುಣಕ್ರಿಯಾದಿ ಮಾನ್ ಭವತಿ. ಇಷ್ಟು ಸ್ವಾಮಿ ಇವಾಗ ನಮ್ಮಲ್ಲಿ ಒಳ್ಳೆತನ ಕೊಟ್ಟಿದ್ದಾನೆ. ಒಳ್ಳೆತನ ಕೊಡೋದು ಹೇಗೆ ಕೊಡ್ತಾನೆ ಅಂದರೆ, ಬಿಂಬರೂಪಿ ಭಗವಂತ ತನ್ನಲ್ಲಿ ಒಳ್ಳೆತನ, ಅಪ್ರಾಕೃತವಾದ ಒಳ್ಳೆತನ ಎಂಬ ಗುಣವನ್ನು ಪ್ರಕಟ ಮಾಡಿದರೆ ನಮ್ಮಲ್ಲೂ ಒಳ್ಳೆತನ ಬರುತ್ತೆ. ಕನ್ನಡಿ ಇದೆ, ಕಣ್ಣದ ಮುಂದೆ ನಾವು ನಿಂತಿದ್ದೇವೆ, ನಮ್ಮ ಪ್ರತಿಬಿಂಬ ಇದೆ ಕನ್ನಡಿ ಒಳಗೆ. ಈಗ ನಮ್ಮ ಕೊರಳಲ್ಲಿ ಒಂದೂ ಹಾರ ಇಲ್ಲ, ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದೇವೆ, ಪೆಟ್ಟಿಗೆಯಲ್ಲಿ ಎಲ್ಲ ಹಾರ ಇದೆ. ಪ್ರತಿಬಿಂಬ ಕೇಳಿತು, ನನಗೂ ಒಂದು ಹಾರ ಬರಲಿ, ಹೇಗೆ ಹಾಕೋದು? ಅವಾಗ ಬಿಂಬ ಪೆಟ್ಟಿಗೆಯಲ್ಲಿರುವಂತ ನಾವು ಪೆಟ್ಟಿಗೆಯಲ್ಲಿರುವಂತ ಹಾರ ತೆಗೆದು ಒಂದು ಹಾಕೊಂಡ್ರೆ ಬಿಂಬ ನಮ್ಮ ಪ್ರತಿಬಿಂಬದ ಕೊರಳಲ್ಲಿ ಹಾರ ಕಾಣಿಸುತ್ತೆ. ಹಾಗೆ ಇಲ್ಲಿ ದೇವರನ್ನ ನೀನು ಗುಣಪೂರ್ಣ 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 ಅಂದ್ರೆ ಕಳಗ ಅಪ್ಲಿಕೇಶನ್ ಏನಂತ, ನನ್ನಲ್ಲಿ ಇಷ್ಟು ಗುಣಗಳು ಬರಬೇಕು, ಅದಕ್ಕೆ ತಕ್ಕಂತ ನಿನ್ನ ಗುಣಗಳು ಪ್ರಕಟ ಮಾಡು ಹರಿಯೇ, ಪ್ರಕಟ ಮಾಡು ಹರಿಯೇ ಅಂದಾಗ ಆತ ಒಂದೊಂದು ಒಂದೊಂದು ಗುಣಗಳು ಪ್ರಕಟ ಮಾಡಿದರೆ ನಮ್ಮಲ್ಲಿ ಗುಣಗಳು ಪ್ರಕಟ ಆಗುತ್ತೆ. ಹೌದಾ? ಹಾಗಾದರೆ ನಮಗೆ ಹಿತಕರವಾದ ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಗುಣಗಳು ನಮ್ಮಲ್ಲಿ ಪ್ರಕಟ ಆಗಬೇಕು ಅವನಿಗೆ ಗೊತ್ತು. ಆ ಹಿತ ಮಿತವಾದ ಗುಣ ಶಕ್ತಿ ಪ್ರಕಟ ಮಾಡಿ ಹತ್ತಿರ ಇರತಕ್ಕ ಭಗವದ್ ರೂಪ ಯಾವುದು ಜೀವನಿಗೆ ಹಿತಕರವಾದ ಬಿಂಬರೂಪ. ಅದಕ್ಕೆ ಹೇಳಿದ ಆಚಾರ್ಯರು, ಈ ರೂಪದ ಉಪಾಸನೆ ನಿನಗೆ ಯೋಗ್ಯ, ವಿಶೇಷವಾದ ರಾಮಕೃಷ್ಣಾದಿ ರೂಪಗಳ ಸ್ಮರಣೆ ನಿನಗೆ ಇದ್ದೀತು, ಉಪಾಸನೆಗೆ ಯೋಗ್ಯತೆ ನಿನಗಿಲ್ಲ, ಆದ್ದರಿಂದ ಬಿಂಬನನ್ನೇ ಉಪಾಸನೆ ಮಾಡು. ಅಲ್ಲ, ನೀತ ಗುರುಗಳು ಬರಲಿಕ್ಕೆ ಮೊದಲು ಬಿಂಬನ ರೂಪವೇ ಗೊತ್ತಿಲ್ಲ, ಗುಣ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಹೇಗೆ ಮಾಡಲಿ? ಆಗ ಪ್ರಶ್ನೆ ಬಂತು. ಬಿಂಬನ ಉಪಾಸನೆ ಎರಡು ರೀತಿ. ಏನು? ನೀತ ಗುರುಗಳು ಬರಲಿಕ್ಕೆ ಮೊದಲು, ನೀತ ಗುರುಗಳು ಬಂದ ನಂತರ. ಉಪಾಸನ ಶಬ್ದ ಬಳಸಬಾರದೇನು? ಯಾವುದು? ನೀತ ಗುರುಗಳು ಬರಲಿಕ್ಕೆ ಮೊದಲು ಬರೇ ಸ್ಮರಣ ಚಿಂತನೆ ಬರ್ತಾ ಇದೆ, ಏಕಾಗ್ರವಾದ ಉಪಾಸನೆ ನೀತ ಗುರುಗಳು ಬಂದ ಮೇಲೆ. ಆದರೆ ಕುರುಡಾದ ರೀತಿಯಲ್ಲಿ ಬಿಂಬ ಉಪಾಸಕ ಅಂದ್ರೆ ಬಿಂಬ ರೂಪ ಉಪದೇಶಕ ಗುರುಗಳು ನೀತ ಗುರುಗಳು ಬರಲಿಕ್ಕೆ ಮೊದಲು ಬಿಂಬನನ್ನೇ ಕುರುಡಾದ ರೀತಿಯಲ್ಲಿ, ಹೇಗೆ ರಾಮನ ಆಕಾರದಲ್ಲಿ ಬಿಂಬನನ್ನ ಉಪಾಸನೆ, ಕೃಷ್ಣನ ಆಕಾರದಲ್ಲಿ ಬಿಂಬನ ಉಪಾಸನೆ, ಅದನ್ನೇ ಆಚಾರ್ಯ ಹೇಳಿದರು. ಸ್ವಯೋಗ್ಯ ಬಿಂಬದರ್ಶನೇನೈವ ಅಂತ ಹೇಳಿದಾಗ ಬಿಂಬೋಪಾಸನೆ ಹೇಗೆ ಅಂದರೆ ರಾಮ ನೀತ ಗುರುಗಳು ಬರೋ ಪರ್ಯಂತ ರಾಮ ಕೃಷ್ಣಾದಿ ರೂಪೇಣ ಎಂಬೋ ಶಬ್ದಕ್ಕೆ ಇದರ್ಥ ಅಷ್ಟೇ ಹೊರತು ರಾಮಕೃಷ್ಣಾದಿ ರೂಪಗಳು ಅವನ್ನೇ ಉಪಾಸನೆ ಮಾಡಿ ಅಂತ ಅರ್ಥ ಅಲ್ಲ ಅಂತ ಅರಣ್ಯಕಾಚಾರ್ಯರು ಚೆನ್ನಾಗಿ ಬಿಡಿಸಿಕೊಡ್ತಾ ಬರ್ತಾರೆ, ಅದನ್ನು ಹೇಳ್ತಾ ಇದ್ದಾರೆ. ಆದ್ಯಂತು ಅನಂತ ರೂಪೈ ಪ್ರಳಯೇ ಸೃಷ್ಟವು ಚ ಜೀವಾನ್ ಅಧಿಷ್ಠಾಯ ಅವಸ್ಥಿತಮೇವ ನತು ಏಕತ್ರ ಲೀನಂ. ಜೀವರ ಒಳಗಿರತಕ್ಕಂಥ ಈ ಬಿಂಬಮೂರ್ತಿ ನೋಡಿ, ನಮಗೂ ಇರುತ್ತೆ, ನಮ್ ನಮ್ ದೇವರ ಪೆಟ್ಟಿಗೆ ಅಂತ. ಯಾವುದೇ ಆದರೂ ನಂದು ಅಂತ ಬೇಕು. ಅದಕ್ಕೆ ದೇವರು ನೋಡಿದ್ರು ಇವನಿಗೆ ಎಲ್ಲ ಕಾಮನ್ ಅಂದ್ರೆ ಎಲ್ಲ ಕಾಮನ್ ಅಂತ ಬಿಟ್ಟು ಹೋಗ್ತೀವಿ ನಾವು. ನಮ್ದು ಅಂತ ಬಹಳ ಸ್ಪೆಷಲ್ ಆಗಿ ನೋಡ್ತೀವಿ. ಅದಕ್ಕೆ ನಿನಗೇ ಒಂದು ರೂಪ ಕೊಟ್ಟೆ, ಓನ್ಲಿ ಫಾರ್ ಮೀ ಅಂದೆ. ಆ ಥರ ನಮಗೇ ಒಂದು ಭಗವದ್ ರೂಪ ಒಳಗಿದೆ. ಈ ರೂಪದ ಉಪಾಸನೆ ಚಿಂತನೆ ನಾವು ಮಾಡಬೇಕು. ಅದು ಹೇಗಿದೆ ಅಂದರೆ, ಸೃಷ್ಟಿಯಲ್ಲೂ ಪ್ರಳಯದಲ್ಲೂ ಎಲ್ಲಾ ಕಾಲದಲ್ಲೂ ಜೀವರ ಒಳಗೇ ಇರತಕ್ಕಂಥ ರೂಪ ಇದು ಬಿಂಬರೂಪ. ಅಂದರೆ ಮೋಕ್ಷದಲ್ಲೂ ಕೂಡ ಜೀವರ ಜೊತೆಗೇನೆ ಇದ್ದು ಆನಂದ ಕೊಡುತ್ತಾ ಸದಾ ಕಾಲ ಜೀವರನ್ನ ಅಲಿಂಗನ ಮಾಡಿಕೊಂಡಿರುವ ರೂಪ ಇದು ಬಿಂಬರೂಪ. ನಾವು ಹೇಳ್ತೀವಲ್ಲ, ನಮಗಾಗಿ ಒಬ್ಬರು ಬೇಕು, ಸದಾ ಇರುವ ರೂಪ ಬೇಕು ಅಂದರೆ ಈ ರೂಪವೇ. ಅದೇ ಕೃಷ್ಣ ಹೇಳ್ತಾನೆ ಗೋಪಿಕಾಶ್ರೀಯರಿಗೆ, ಮಥುರಾ ಪಟ್ಟಣಕ್ಕೆ ಹೊರಟಾಗ ಎಲ್ಲರೂ ಕೇಳಿದರು, ಅಲ್ಲ ಇಷ್ಟು ಕಾಲ ನಮ್ಮ ಜೊತೆಗೆ ಆಡಿ ಎಲ್ಲ ಮಾಡಿ ಈಗ ಹೊರಟ್ರೆ ಹೇಗೆ, ಅನ್ಯಾಯ ಅಲ್ಲವೋ? ಅವಾಗ ಅಂದ, ಅನ್ಯಾಯ ಯಾರಿಗೆ? ಹೊರಗಿನವರಿಗೆ, ನನಗಲ್ಲ. ನಾನು ನಿಮ್ಮನ್ನ ಬಿಟ್ಟಿದ್ರೆ ಆ ಪ್ರಶ್ನೆ ಕೂಡುತ್ತೆ, ನಾನು ನಿಮ್ಮನ್ನ ಬಿಡೋದೇ ಇಲ್ಲ. ಅಲ್ಲಯ್ಯ ಹೊರಟು ಹೋಗ್ತಾ ಇದೆಯಲ್ಲ, ಈ ರೂಪ ಹೋದರೆ ಏನಂತೆ, ನಿಮ್ಮೊಳಗೆ ಒಂದು ರೂಪ ಕೂತಿದೆ. ಅದೇ ಕೃಷ್ಣ ಕೊಟ್ಟ ವಿಶೇಷ ಉಪದೇಶ, ನಿಮ್ಮೊಳಗಿರುವ ನನ್ನ ರೂಪವನ್ನ ಚಿಂತನೆ ಮಾಡಿ, ಈ ಹೊರಗಿನ ರೂಪ ಯಾವಾಗಾದರೂ ನಿಮ್ಮಿಂದ ದೂರ ಆಗೋದೆ. ಈ ಕೃಷ್ಣ ರೂಪ ಒಂದು ವೇಳೆ ನಿಮ್ಮ ಜೊತೆಗೆ ನಾನಿದ್ರೂ ಕೂಡ ಮೇಲಕ್ಕೆ ಹೊರಡಬೇಕಾದ ರೂಪವೇ ನಿಮ್ಮನ್ನ ಬಿಟ್ಟು. ನಿಮ್ಮನ್ನ ಬಿಡದೆ ಎಡಬಿಡದೆ ಇರುವ ರೂಪ ನಿಮ್ಮೊಳಗೇ ಇದೆ, ನೀವು ಒಳಮುಖರಾಗಿ ನನ್ನ ರೂಪ ಒಳಗೆ ನೋಡಿ ಅಂತ ಕೃಷ್ಣ ಉಪದೇಶ ಕೊಟ್ಟ. ಕೃಷ್ಣನ ಉಪದೇಶ, ಸ್ವಾಮಿಯ ಸಂಕಲ್ಪ, ಒಳಮುಖರಾದರೆಲ್ಲರೂ ಕೂಡ. ಎಂಥ ಪರಿಸ್ಥಿತಿ ಬಂತವರಿಗೆ ಆ ಬಿಂಬನ ಚಿಂತನ ಮಾಡತಾ ಮಾಡತಾ, ಅಂದರೆ ಉದ್ಧವ ಹೇಳುತ್ತಾನೆ, ಕೃಷ್ಣ ಕಳಿಸಿಕೊಡ್ತಾನೆ, ನಮ್ಮವರೆಲ್ಲ ಇದ್ದಾರೆ ಅವರಿಗೆ ಚೂರು ಸಮಾಧಾನ. ಅವಾಗೇ ಉದ್ಧವ ಹೋದವ ತಿರುಗಿ ಬಂದು ಹೇಳುತ್ತಾನೆ, ಕೃಷ್ಣ ನಾನು ಸಮಾಧಾನ ಮಾಡೋದಲ್ಲ, ನನಗೆ ಸಮಾಧಾನ ಆಯಿತು. ಏನು ಸಮಾಧಾನ ಆಯಿತು ಹೇಳುತ್ತಾನೆ, ನನಗೆ ಇನ್ನೊಂದು ಜನ್ಮ ಇದ್ರೆ ಕೃಷ್ಣ ಗೋಪಿಕಾಸ್ತ್ರೀಯರು ಓಡಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸಯ್ಯ. ಅಂದರೆ ಇದು ಎಲ್ಲಿಗೆ? ಕೃಷ್ಣ ಕೊಟ್ಟ ಉಪದೇಶದ ಪರಿಣಾಮ. ಒಳಮುಖರಾಗಿ ಒಳಗಿರುವ ಬಿಂಬಮೂರ್ತಿಯ ಚಿಂತನೆ ಮಾಡಿದ ಅಪರೂಪ ಯೋಗ ಸಾಧಕರವರು ಅವರನ್ನು ಕಂಡ ಉದ್ಧವನ ಬಾಯಿಯಿಂದ ಬಂದ ಅಪರೂಪದು ಅದನ್ನ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಸಾಮಾನ್ಯ ನೋಡಿ, ದೇವರು ಅಂದ ಕೂಡಲೇ ನಮ್ಮ ಕಣ್ಣಲ್ಲಿ ಹೋಗುತ್ತೆ, ಒಂದು ಆ ದೇವರ ಪೆಟ್ಟಿ ಕಡೆಗೆ, ಒಂದು ಆ ದೇವಸ್ಥಾನದ ಕಡೆಗೆ, ಚಿತ್ರಪಟದ ಕಡೆಗೆ, ಮೂರೇ ಇನ್ನೆಲ್ಲಿಗೆ ಹೋಗಲ್ಲ. ಒಳಗೊಬ್ಬ ಇದ್ದಾನೆ ಎಂಬ ಎಚ್ಚರವೇ ಕಳ್ಕೊಂಡಿರ್ತೆ. ಅದಕ್ಕೆ ಭಾಗವತ ಬಂತು. ಭಾಗವತವು ಇದೇ ದೃಷ್ಟಿಯಿಂದ ಬಂದದ್ದು, ಬಿಂಬನ ಪರಿಚಯ ಮಾಡಿಕೊಳ್ಳಿಕ್ಕೆ ಬಂದದ್ದು. ಭಾರತದಲ್ಲಿ ಕೊಚ್ಕೊಂಡು ಹೋದವು ಎಲ್ಲ ಕಥೆಗಳಲ್ಲಿ, ಅದಕ್ಕೆ ಭಾಗವತ ಬರೆದರು. ಅಯ್ಯೋ ಬಿಂಬನ ನೋಡ್ರಪ್ಪ ಅಂತ. ನಾವು ಅದರಲ್ಲಿ ಕಥೆಗಳಲ್ಲೇ ಸಪ್ತಗಂಠ ಭಾಗವತ 7 ಗಂಟೆಗಳಲ್ಲಿ ಏನಿರುತ್ತೆ, ಕಥಾ ಮುಗಿಸೋದ್ರಲ್ಲೇ ತಾತ್ಪರ್ಯ, ಬಿಂಬನ ಶಬ್ದವೇ ಹೇಳಲ್ಲ. ಹೌದಾ? ಇನ್ನ ಪ್ರೋಷ್ಠಪತಿ ಭಾಗವತ 15 ಗಂಟೆ ಭಾಗವತ, ಅದರಲ್ಲಿ ಏನು ಬರುತ್ತೆ, ಅದೂ ಹೋಗ್ಬಿಡುತ್ತೆ, ಕೊನೆಗೆ ಕಥೆಯಲ್ಲೇ ಪರಿಣಾಮ. ಅದಕ್ಕೆ ಹೇಳುತ್ತಾರೆ, ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಎಲ್ಲ ಜೀವರಾಶಿಗಳ ಹೃದಯದಲ್ಲಿದ್ದುಕೊಂಡು ಯಾರಿಗೂ ಕಾಣದೇ ಇರುವಂಥ ನಿನಗೆ ನಮೋ ನಮಃ ಅಂತ ಯಾರು ನುಡದದ್ದು, ಶುಕ ಮಹರ್ಷಿಗಳು ಭಾಗವತ ಹೇಳಲಿಕ್ಕೆ ಮೊದಲು ಹೇಳಿದ ಮಾತದು. ಅದ್ಭುತವಾಗಿ ಬಿಂಬಮೂರ್ತಿಯೇ ನೀನೇ ನುಡಿಸು, ಕೂತವರಿಗೆ ಏನು ಯೋಗ್ಯತೆ ಇದೆ ತಕ್ಕಂತ ಮಾತನ್ನ ನುಡಿಸಯ್ಯ ಅಂತ ಕೇಳಿಕೊಂಡ ಅದ್ಭುತವಾದ ಬಿಂಬನ ಪರಿಚಯ ಇಡೀ ಭಾಗವತದಲ್ಲಿ ಬಂತು. ನಾವು ಆ ಭಾಗವತ ಹಾಗೆ ನೋಡ್ಲಿಕ್ಕೆ ಶುರು ಮಾಡಿಲ್ಲ. ಅದಕ್ಕೆ ಅರಣ್ಯಕಾಚಾರ್ಯರು ಮತ್ತು ನೋಡಿದ್ರು, ಇವರ ಕೈಗೆ ಭಾಗವತ ಬಂದ್ರು ಬಿಂಬ ಶಬ್ದವೇ ಬರ್ತಾ ಇಲ್ಲ ಅಂತ ಅವರು ಪುನಃ ಯಾವುದು ಸಾರೋದ್ಧಾರ ಕೊಟ್ಟರು. ನಾವು ಅದನ್ನ ಅಲ್ಲಿಗೆ ನಿಲ್ಲಿಸಿ ಬಿಂಬ ಶಬ್ದ ಆಡತಾನೆ ಇಲ್ಲ, ಅವಾಗ ಷೋಡಶಿಯನ್ನ ಕೊಡ್ತಾ ಬರ್ತಾರೆ. ಎಲ್ಲಿ ನೋಡಿದ್ರು ಒಳಗಿರುವಂತಹ ಭಗವಂತನ ಉಪಾಸನೆಯನ್ನ ಅಚ್ಚೊತ್ತಿ ಹೇಳತಾ ಬರ್ತಾರೆ. ಅದರ ಚಿಂತನೆಯನ್ನ ನಾಳೆ ಪುನಃ ನೋಡೋಣ. ಸರಿಯಾಗಿ 5 ಗಂಟೆಗೆ ಸೇರೋಣ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು.